ಶಿವಚನೆ ಯಾತಕ್ಕೆ ಉಪಯೋಗಿಸಿದ್ರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾನೆ. ಇತ್ಯತಃ ಸೂತ್ರ ಸೂಚಿತಂ ಶ್ರುತಿ ಮುದಾಹರಣಿ, ಅಲ್ಲಿ ಶ್ರುತಿ ಬಂದಿರೋ ಪ್ರಸಕ್ತಿ ಆಗಿದೆ, ಶ್ರುತಿಯಲ್ಲಿರೋದ್ರಿಂದ ಅದಕ್ಕೆ ವಿವರಣೆ ಕೊಡಬೇಕಾಗಿದೆ ಹೊರತು ವಿಷ್ಣು ರೂಪ ಅಂತ ಹೇಳಿದರೆ ಸಾವಿರ ಹೇಳಿದ್ರು ಅಷ್ಟೇ, ಒಂದು ಹೇಳಿದ್ರು ಅಷ್ಟೇ, ವಿಷ್ಣು ವಿಷ್ಣುವೇ ಅದನ್ನು ತಿಳಿಸ್ತಾರೆ. ಘರ್ಮೇ ದೀಪ್ತವು ಘರ್ಮ ಸೂಕ್ತ ಅಂತ ಅದಕ್ಕೆ ಹೆಸರು. ಘರ್ಮ ಸಮಂತ ಅಥವಾ ಘರ್ಮಸೂಕ್ತ ಭಾಳ ಪ್ರಸಿದ್ಧವಾಗಿರ್ತಕ್ಕಂತಹ ದೇವರ ಅಭಿಷೇಕ ಕಾಲಕ್ಕೆ ಹೇಳಬೇಕು ಅಂತ ಹೇಳ್ತಾರೆ ಟೀಕಾರಾಯರ ಪದ್ಯಮಾಲಾದಲ್ಲಿ. ಅದನ್ನು ದೇವರ ಅಭಿಷೇಕ ಕಾಲಕ್ಕೆ ಹೇಳಬೇಕಾದ ಸೂಕ್ತದಲ್ಲಿ ಒಂದು. ಘರ್ಮ ದೀಪ್ತೌ ವ್ಯಾಪ್ತೌ ಭಗವಂತೌ ತೇಜೋ ಅವನ್ನಾತ್ಮಕಂ ಶರೀರಂ ವಿಶೇಷೇಣ ಗುಹಾಸ್ಥಾನೇ ಪ್ರಾಪ್ತೌ ತಯೋ ಸೇವಾಂ ಕರ್ತುಂ ಮಾತರಿಶ್ವಾ ಅಪಿ ತ್ರಿವೃತಂ ಜಗಾಮಾಯಿತಿ ದ್ವಿರೂಪತಯ ಹರೇ ಶರೀರೇ ಸ್ಥಿತ್ಯುಕ್ತೇ ಯುಕ್ತಂ ರೂಪದ್ವಯಾಭಿಪ್ರಾವೇಣ ದ್ವಿವಚನಮಿತಿ ಭಾವ. ಹೌದು, ದೇವರು ಒಬ್ಬನೇ ಪ್ರವೇಶ ಮಾಡಿದ್ದನ್ನು ಸರಿನೇ, ಆದರೆ ಒಬ್ಬನೇ ಅಂತ ರೂಪಗಳು ಬೇರೆ ಆದ ಮಾತ್ರಕ್ಕೆ ವ್ಯಕ್ತಿಯನ್ನು ಹೆಚ್ಚಾಗಲಿಲ್ವಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿ ವಿಷ್ಣು ಪ್ರವೇಶ ಮಾಡಿದ್ದಾನೆ, ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದ್ದಾನೆ ಅಂತಾಯಿತು. ರೂಪಗಳು ಎಷ್ಟಿದ್ರೆ ಅಂತ ಅದರೊಳಗೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಪ್ರಮಾಣ ಕೊಟ್ಟರು ಘರ್ಮ ಸಮಂತ ಅಂತ ಘರ್ಮ ಸೂಕ್ತಗಳು ಹೇಳ್ತಾರೆ. ದೀಪ್ತವು ವ್ಯಾಪ್ತವು ಭಗವಂತವು, ಅಲ್ಲಿ ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜಿಷ್ಟಿಂ ಆತರಿಶ್ವಾ ಜಗಾಮ. ಪರಮಾತ್ಮ ಎರಡು ರೂಪಗಳಿಂದ ಹೃದಯ ಗುಹೆಯಲ್ಲಿ ನೆಲೆಸಿದ್ದಾನೆ, ಅವರ ಸೇವೆಗೋಸ್ಕರ ವಾಯುದೇವರಿದ್ದಾರೆ ಅಂತ ಹೇಳ್ತಾರೆ. ಮಾತರಿಶ್ವಾಪಿ ತ್ರಿವೃತಂ ಜಗಾಮೇತಿ ದ್ವಿರೂಪತೆಯ ಹರೇ ಶರೀರೇ ಚಿತ್ಯುಕ್ತೇ ಯುಕ್ತಂ ರೂಪದ್ವಯಾಭಿಪ್ರಾಯೇಣ ದ್ವಿವಚನಮಿತಿ ಭಾವ. ಅಸ್ತು ದ್ವಿರೂಪತೆಯ ವಿಷ್ಣು ದೇಹನಿಷ್ಠಾ ತಥಾಪಿ ತಸ್ಯ ಕರ್ಮಫಲ ಭೋಗಾಭಾವಾತ್ ನ ಏತತ್ ವಾಕ್ಯ ಪ್ರತಿಪಾದ್ಯತ್ವ ವಿತ್ಯತಃ ಆತ್ಮೇತಿ. ಹಾಗಿದ್ದರೆ ದೇವರು ಎಷ್ಟು ರೂಪದ ಬೇಕಾದಿರಲಿ, ಅಲ್ಲಿ ಕರ್ಮಫಲ ಉಂಟೋ ಇಲ್ಲೋ, ಕರ್ಮಫಲ ಭೋಗ ಉಂಟೋ ಇಲ್ವೋ, ಇಲ್ಲ ಅಂದರೆ ಸರ್ವಾತೃತ್ವ ಹೊರಟೋಯ್ತು. ಇದೇ ಅಂತ ಹೇಳಿದರೆ ನಮ್ಮಂತೆ ದುಃಖಿ ಆಗ್ತಾರೆ, ಏನು ಮಾಡಬೇಕು ಅಂದರೆ ಅದಕ್ಕೆ ಸಾರರೂಪ ಅಂಬುದನ್ನು ಹೇಳ್ತಾರೆ. ಆತ್ಮೇತಿ ತಥಾಚ ಗೀತಾಸು ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಪರಮ ತ್ರಿವೃತ್ತ ಅಂದರೆ ಮೂರು ರೂಪದಿಂದ, ವಾಯುದೇವರು ಮೂರು ರೂಪದಿಂದ ಆರಾಧನೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್, ಒಂದು ದೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರೆ ಪರ ಎರಡು ರೂಪಗಳನ್ನು ವಾಯುದೇವರು ಮೂರು ರೂಪದಿಂದ ಆರಾಧನೆ ಮಾಡ್ತಾರೆ. ರಮ ಭೀಮಾವದ್ದು ಆ ಅರ್ಥಕ್ಕೆ ಬರುತ್ತೋ, ಮೂರು ರೂಪದಲ್ಲಿ ಮಾಡ್ತಾರೆ ಎಂಬುದು ಭಾರಿ ವಿಶೇಷವಾದ ಮಾತು. ವೇದದಲ್ಲೇ ಬಂದಿರತಕ್ಕಂತಹ ವಾಯುದೇವರ ಅವತಾರ ಹತ್ರ ಇದೆ ಕಲ್ಪನೆ, ಎಷ್ಟೋ ಕಡೆ ಅಂತ ವಿಷ್ಣು ಬಂದಿದೆ ಇದ್ದೇ ಇರ್ತಾರೆ. ಹೌದು, ವಾಯುದೇವರು ಎರಡು ರೀತಿ, ಒಂದು ರೂಪತ್ರಯದಿಂದ ಮಾಡೋದು ಒಂದು, ಇನ್ನು ಪ್ರಾಣಾಪಾನಾದಿ ರೂಪಗಳಲ್ಲೇ ವಿಶೇಷ. ಪ್ರಾಣಾಪಾನ ಹತ್ತೊಂದ್ರು ಕರೆಕ್ಟು, ಐದೊಂದ್ರು ಕರೆಕ್ಟು, ಮೂರಂದ್ರು ಕರೆಕ್ಟ್, ಬಟ್ ಪ್ರಾಣಾಪಾನ ಉದಾಹರಣೆ ಅಷ್ಟು ಹೇಳಿದ್ರು ಸಾಕು. ಬರೀ ಪ್ರಾಣ ಅಂದರೂ ಸಾಕು, ಇನ್ನು ಹೇಳೋದು ಒಂದೇ ಅಂತ ಹೇಳಿದ್ರು ಸಾಕು. ವಾಯುದೇವರ ರೂಪ ಹೆಚ್ಚು ತಗೊಂಡಷ್ಟು ಆರಾಧನೆ ಮಾಡಿದಷ್ಟು ಕೂಡ ಏನಾಯ್ತು ಅಲ್ಲಿಗೆ, ಇವರಿಗೆ ಸೇವಾ ಪುಣ್ಯ, ದೇವರ ವೈಭವ ಅದು. ಗೊತ್ತಾಯ್ತು, ಏನು ಸನ್ನೆಡೋ ಲೋಕಮಿ ಎಂಥ ಮಾನೇಳು ಅಂತ ಹೇಳಿಲ್ಲ, ಎಷ್ಟೆಷ್ಟು ಸೇವಕರಿದ್ದಾರೋ ನಮ್ಮ ಇದ್ರಲ್ಲಿ ಸ್ಟಾಫ್ ಇದ್ದಾರೆ ಅಂತ ಹೇಳಿ ಏನರ್ಥ ಅದಕ್ಕೆ, ಇನ್ಸ್ಟಿಟ್ಯೂಷನ್ ದೊಡ್ಡದು ಅಂತ ಅರ್ಥ. ಇವರು ವಾಯುದೇವರು ಮೂರು ರೂಪದ ಸೇವೆ ಮಾಡಬೇಕಾದ್ರೆ ಭಕ್ತಿ ಜಾಸ್ತಿ ಇದೆ ಅಂತ ಅರ್ಥ. ಅರ್ಥ ಆಯ್ತಾ, ಈಗ ಒಂದು ಕೈಯಲ್ಲಿ ಕೊಡ್ತಾರೆ ಯಾರೋ ಬಂದಾಗ, ದೊಡ್ಡವರಿಗೆ ಒಂದು ಕೈಯಲ್ಲಿ ಕೊಡೋದು, ಎರಡು ಕೈಯಲ್ಲಿ ಸಮರ್ಪಣೆ ಮಾಡ್ತಾರೆ. ಏನು ತೋರಿಸ್ತಾರಲ್ಲಿ, ಭಕ್ತಿ ಸೇವೆಯನ್ನು ತೋರಿಸ್ತಾರೆ. ಅದಕ್ಕೋಸ್ಕರ ವಾಯುದೇವರು ಮೂರು ರೂಪದಲ್ಲಿ ಸೇವೆ ಮಾಡ್ತಾರೆ ಅಂತ ಹೇಳಿದ್ದು ದೇವರ ವೈಭವಕ್ಕೆ ಇವರ ಭಕ್ತಿಶಯಕ್ಕೆ ಕಾರಣ. ಅದಕ್ಕೆ ಯಾಭ್ಯಾಂ ಶುಶ್ರೂಷು ರಾಶಿ ಅಂತ ಹೇಳಬೇಕಾದ್ರೆ ಪರಮಾತ್ಮ ಎರಡು ರೂಪದ ಸೇವೆಗೋಸ್ಕರ ಅವತಾರ ಮಾಡಿದ್ದೇನೆ ಅಂತ ಹೇಳಿದ್ರಲ್ಲ, ಹಾಗೆ ಪತಂತ್ರ ಸಾರ್ ಹೇಳಿದಾರಲ್ಲ, ಉದ್ಯದ್ರವಿ ಪ್ರಕರ ಸನ್ನಿಭ ಮಚ್ಚುತಾಂಕೆ. ಏನು ಕಾಮನ್ ಅಂದರೆ ಕಾಮನ್ ಅಲ್ಲ, ವಾಯುದೇವ ಮೂಲ ರೂಪ, ಅದು ಮೂಲ ರೂಪನ ವರ್ಣನೆ ಮಾಡಿರೋದು. ಉದ್ಯದ್ರವಿ ಪ್ರಕರ ಸನ್ನಿಭಂ ಮಚ್ಚುತಾಂಕೆ ನಿಷಣ್ಣಂ, ಅದು ದೇವರು ತಲೆ ಮೇಲೆ ಕೂತಿದ್ದಾರೆ. ಗೊತ್ತಾಯ್ತಾ, ನಾಲ್ಕು ಕೈ ಇದೆ, ಒಂದು ಕೈ ಅಭಯ ಮುದ್ರ, ಒಂದು ಕಡೆ ಗದಾ ಹಿಡ್ಕೊಂಡಿದ್ದಾರೆ, ಎರಡು ಕೈ ಜೋಡಿಸಿದ್ದಾರೆ. ಗೊತ್ತಾಯ್ತಾ ಅಂತ ಹೇಳಿರೋದ್ರಿಂದ ವಾಯುದೇವ ಮೂಲ ರೂಪದ ವರ್ಣನೆ ಅದು. ಬರೀಕರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ, ಇದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆಚಾರ್ಯ. ಹಾಂ, ಹಿಂದೆ ಭಾರಿ ಹಿಂದಿನ ಕಾಲದ ಎಷ್ಟೋ ಮನೆ ಮನೆ ನೋಡಿದ್ದೀನಿ ನಾನು, ಅದು ವಾಯುದೇವರ ಪ್ರತಿಭೆನೇ ಮಾಡಿಸ್ಕೊಂಡು ಪೂಜೆ ಮಾಡೋರು ಇದ್ದಾರೆ ಭಾಳ ಹಿಂದೆ. ಇತ್ತೀಚೆಗೆ ಕಡಿಮೆ ಆಗಿ ಹನುಮಂತ ರೂಪ ಮಾತ್ರ ಬಂದಿದೆ, ಹಿಂದೆ ಅಂತ ಮನೆಗಳಿದ್ದೇ ಇಟ್ಕೊಂಡಿದ್ದಾರೆ. ಹಾಂ, ಯಾವುದು ಅದೇ ಹೇಳ್ತೀವಿ, ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ವಾಯುದೇವ ಮೂರು ರೂಪದ ವರ್ಣನೆ ಅದು. ವೈಷ್ಣದೇವಕ್ಕೆ ಬಹಳ ದೇವರ ಸ್ತೋತ್ರ ಹೇಳಬೇಕಾದ್ರೆ ಮೂಲ ಧ್ಯಾನ ಶ್ಲೋಕ ಅದೇನೆ, ಗೊತ್ತಾಯ್ತಾ, ಮುಖ್ಯವಾಗಿ ಧ್ಯಾನ ಶ್ಲೋಕ ವಾಯುದೇವರಿಗೆ ಅಂದರೆ ಅದನ್ನು ಹೇಳಬೇಕಾದ್ರು. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಇತಿ. ಅಲ್ಲೇನಿದೆ, ಜೀವನಿಗೆ ಭೋಗ ಇದೆ ಸ್ಪಷ್ಟ ಹೇಳ್ತಾರೆ. ಶ್ರೋತ್ರ ಇದೆ, ರೂಪ ನೋಡಿದ, ಅದರ ಭೋಗ ಯಾರಿಗೆ, ಜೀವನಿಗೆ. ಕಣ್ಣಿಂದ ಕಿವಿಯಿಂದ ಕೇಳಿದ, ಅದು ಜೀವನಿಗೆ. ಸ್ಪರ್ಶನ ಜೀವನ ಅಂದರೆ ಪಂಚೇಂದ್ರಿಯಗಳಿಂದ ಏನೇನು ಭೋಗ ಬರುತ್ತೆ ಅದಿಷ್ಟು ಕೂಡ ಯಾರಿಗೆ ಮುಟ್ಟಬೇಕು, ಜೀವನಿಗೆ ಅಂತ ಹೇಳಿದ ಮೇಲೆ ಅವನಿಗೆ ಭೋಗ್ತೃತ್ವ ಬಂತಲ್ಲ. ನಾನು ಕೀಮೇಶ್ವರೋ ದುಃಖಂ ಸುಖಂ ವಾ ಕರ್ಮಫಲಂ ಭುಂಕ್ತೆ ನಾ ಉಭಯಮಪಿ ಪೂರ್ಣ ಪೂರ್ಣಾನಂದತ್ವಾದಿತ್ಯತಃ. ಪರಮಾತ್ಮನಿಗೆ ದುಃಖಾನುಭವನೋ ಸುಖಾನುಭವನೋ ಎರಡರ ಅನುಭವನೋ ಅಂತ ಪ್ರಶ್ನೆ. ಈಗ ದುಃಖಾನುಭವ ಅಂದರೆ ದೇವತ್ವನೇ ಹೊರಟೋಯ್ತು, ಸುಖಾನುಭವ ಅನುಭವ ಮಾಡ್ತಾನೆ ಅಂತ ಕಡೆ ಅಪೂರ್ಣತ್ವ ಬಂತು. ಮತ್ತು ಮೊದಲು ಇದ್ದಿಲ್ಲ, ಅದು ಬಂತು ಅಂತ ಹೇಳಿದರೆ ಅಪೂರ್ಣನಾಗಲಿಲ್ಲ. ಆ ದೃಷ್ಟಿಯಿಂದ ಭೋಗ ಇಲ್ಲ ಅಂದರೆ ಒಂದು ಸಮಸ್ಯೆ, ಸರ್ವಾತೃತ್ವ ಹೊರಟೋಯ್ತು. ಭೋಗ ಇದೆ ಅಂದರೆ ನಮ್ಮಂತೆ ಭೋಗ ಬಂತು, ಪರಮಾತ್ಮನಿಗೆ ಅಪೂರ್ಣತ್ವ ಬಂತು. ಅದೇನು ಮಾಡ್ತೀರಿ ಅಂತ ಪ್ರಶ್ನೆ ಉತ್ತರ ಕೊಡ್ತಾರೆ. ಕರೆಕ್ಟ್ ಪ್ರಶ್ನೆಗಳಿವೆಲ್ಲ ಕೂಡ ಮನಸ್ಸಲ್ಲಿ ಬರತಕ್ಕಂಥ ಪ್ರಶ್ನೆ. ದೇವ್ರ ನೈವೇದ್ಯ ಮಾಡ್ತೀವಿ ನಾವು, ದೇವರು ತೊಗೊಂಡ್ಬಿಟ್ರೆ ಪಾಪ ನಮಗಂತೂ ಹಸಿವೆ ಆಗಿದೆ ಅಂತ, ದೇವರಿಗೂ ಪಾಪ ಹಸಿವೆ ಆಗುತ್ತೆ, ದೇವರಿಗೆ ತಡ ಆಗಬಾರ್ದು, ಹಸಿವೆ ಆಯಿತು ಹೇಳು ದೇವರ ತೊಳೆ ಎಂಬರು ಅಂತ ಹೇಳ್ತಾರೆ. ನಮಗೂ ಹಸಿವು ದೇವರಿಗೂ ಹಸಿವು ಅಂತಾಯ್ತು, ಹಾಗೆ ಹೇಳಬಾರ್ದು. ಹಾಗಿದ್ರೆ ದೇವರಿಗೆ ಹಸಿವೆ ಇಲ್ಲ ಅಂದರೆ ನೈವೇದ್ಯ ಯಾಕೆ ಮಾಡಬೇಕಾಗಿದ್ರೆ? ಬಿಟ್ಟವ್ರಿಗೆ ಭಾರಿ ಖುಷಿ, ದೇವರು ನಿಮಗಿಂತ ಜಾಸ್ತಿ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಅಂದರೆ ನೀವು ದೇವರ ಹಸಿವಾದವರು ಅಂತೇಳಿ ಪೂಜೆ ಮಾಡ್ತೀರಿ, ದೋಷ ಹೇಳ್ತೀರಿ. ನಾವು ದೇವರು ಪೂರ್ಣ ಅಂತೇಳಿ ನೈವೇದ್ಯ ಬಿಟ್ಬಿಟ್ಟಿದ್ದೇವೆ, ಆದ್ದರಿಂದ ನಾವು ಹೆಚ್ಚು ಭಕ್ತರು ಅಂತ ಹೇಳ್ಕೊಬೋದಲ್ಲ. ಅದಕ್ಕೆ ಅನುಸಂಧಾನ ಕ್ರಮ ಹೇಳ್ತಾರೆ, ನೈವೇದ್ಯ ಮಾಡಿರಬೇಕು, ತಪ್ಪು ತಿಳ್ಕೊಂಡು ನೈವೇದ್ಯ ಮಾಡಿ ತಪ್ಪು ತಿಳ್ಕೊಳ್ಳೋಕ್ಕೂ ಬರುತ್ತೆ. ನೈವೇದ್ಯ ಬಿಟ್ಟು ಪೂರ್ಣ ತಿಳ್ಕೊಂಡು ಪತ್ತೆ ದೇವ್ರ ಪೂಜೆ ಮಾಡೋದನ್ನು ಬಿಟ್ಟು ಪಾಪ ಕಳ್ಕೊಂಡು ಬರುತ್ತೆ, ಅರ್ಥ ಆಯ್ತಾ? ಅದಕ್ಕೆ ಅನುಸಂಧಾನ ಹೀಗಿರಲಿ ಅಂತ ಹೇಳ್ತಾರೆ. ಶುಭಮಿತಿ ಆ ಪೂರ್ಣ ಸುಖಿ ಅಂತ ಹೇಳಿದ ಮೇಲೆ ಈಗ ನೈವೇದ್ಯ ಮಾಡಿ ಊಟ ಮಾಡಿದ್ರೆ ಏನರ್ಥ? ಈಗ ಹೊಟ್ಟೆ ತುಂಬಿದೆ ಅಂದ್ರೆ ಒಂದು ಸ್ವಲ್ಪ ಹಾಕ್ರಿ ಎಂಬುದು, ಹೊಟ್ಟೆ ತುಂಬಿದ್ರೆ ಇನ್ನು ಸ್ವಲ್ಪ ಹಾಕ್ರಿ, ಏನರ್ಥ? ಹೊಟ್ಟೆ ತುಂಬಿಲ್ಲ ಅಂತ ಅರ್ಥ ಅದಕ್ಕೆ. ಹೌದ್ ತಾನೆ, ಪೂರ್ಣನಾದವನು ಯಾಕೆ ತೊಗೊಳತ್ತೆ? ಎಕ್ಸ್ಪ್ಲೇನ್ ಮಾಡ್ಬೇಕು ಅದನ್ನೀಗ, ಅದೆಲ್ಲ ಹೇಳಬೇಕೀಗ. ಅದು ಹೇಳಬೇಕು ಅರ್ಥ ಆಗ್ಬೇಕಾದ್ರೆ ಹೇಗೀಗ ತಿಳಿಸ್ಕೊಡ್ತಾರೆ ಅದೆಲ್ಲ ಏನಾಗಿತ್ತು ಆಚಾರ ಹೇಳಿದೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ಅಷ್ಟೇ. ಮೊದಲಲ್ಲಿ ಕಾಂಟ್ರಡಿಕ್ಷನ್, ಅದು ತೊಗೊಳ್ತಾರೆ ಎಂಬುದು ಪೂರ್ಣ ಅಂಬುದು ಇದೇನಿದೆ ಅರ್ಥ, ಕಾಂಟ್ರಡಿಕ್ಷನ್ ಬಂತಲ್ಲ, ಪರಿಹಾರ ಮಾಡ್ಬೇಕಾದ್ರೆ ಪರಿಹಾರ ಮಾಡ್ತಾರೆ. ಇದೆಲ್ಲ ನಮ್ಗೆ ಯಾತಕ್ಕೆ ಉತ್ತರ ಹೇಳಕ್ಕೆ ಬರುತ್ತೆ ಅದಕ್ಕೆ ಅಲ್ಲೆಲ್ಲಿ ಕೇಳಿ ಅಭ್ಯಾಸ ಇರೋದೇ ಹೇಳ್ಬಿಡ್ತೀವಿ. ಫಸ್ಟ್ ಟೈಮ್ ಹೇಳೋಕೆ ಎಷ್ಟು ಕಷ್ಟ ಇದೆ, ಒಬ್ರು ಮಾಡಿದ್ದನ್ನು ಮಾಡೋದು ಹೇಳೋದಕ್ಕೂ ಆ ಫಸ್ಟ್ ಆಗಿ ಹೇಳೋದು ಭಾರಿ ಕಷ್ಟ. ಆಚಾರ್ಯ ಕಾಲಕ್ಕೆ ಎಷ್ಟು ಜನಕ್ಕೆ ದುಃಖ ಆಗಿತ್ತು ಅಂದರೆ, ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋಲಭೇಮಿಹಿ ಕಥಂನು ವಯಂಬತೇತಿ. ಅವ್ರು ಪೂಜೆ ಮಾಡ್ತಿದ್ದಾರೆ, ಪಾಪ ಪ್ರಶ್ನೆ ಕೇಳಿದರು, ಅಲ್ರಿ ದೇವ್ರು ಪೂರ್ಣ ಅಂತೀರಿ, ಯಾಕೆ ಪೂಜೆ ಮಾಡ್ತೀರಿ? ಭಾಳ ಪ್ರಾಬ್ಲಮ್ ಬಂತು. ಬಿಡ್ಲಕ್ಕೆ ಹೋದ್ರೆ ಬಿಟ್ಟರೆ ಭಾರಿ ಪಾಪ, ಶಾನ ಶೂಕರಾದಿಷು ಜಾಯತೆ, ನರಿಯಾಗಿ ಹುಡ್ತಾರೆ, ಹಂದಿಯಾಗಿ ಹುಡ್ತಾರೆ ಅಂತ ಅದು ಬೇರೆ ಹೇಳ್ತಾರೆ. ದೇವ್ರ ಪೂಜೆ ಬಿಟ್ಟುಬಿಟ್ರೆ ಭಾರಿ ಶಿಕ್ಷೆ, ಮಾಡ್ಲಿಕ್ಕೆ ಹೋದರೆ ದೇವರ ಅಪೂರ್ಣತ್ವ ಬಂತು. ಏನು ಮಾಡಬೇಕೀಗ? ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿತ್ತು. ಪ್ರಮು ಉತ್ತರ ಇತ್ತು, ಉತ್ತರನೆಲ್ಲ ತೆಗೆದು ಹಾಕ್ಬಿಟ್ಟು ಉತ್ತರ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೇನೆ ಆಚಾರ್ಯ ಭಾಷ್ಯ ಬರೆ ಎಲ್ಲ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಧಿಷ್ಠಾಯ ಪರಶ್ಚಾಯಂ ವಿಷಯಾನ್ ಉಪಸೇವತೆ ಇತಿ ನನು ಕಿಮೀಶ್ವರ ಪೂರ್ವಾರ್ಧೇನ ಆದ್ಯಪಕ್ಷಂ ಅನಭ್ಯುಪಗನೇನ ಪರಿಹೃತ್ಯ ದ್ವಿತೀಯಂ ಅಭ್ಯುಪೈತಿ. ಒಂದು ದೃಷ್ಟಿಯಿಂದ ದೇವರು ದುಃಖ ಅನುಭವ ಮಾಡ್ತಾನೋ ಅಂದರೆ ಇಲ್ಲ, ಅಪಕ್ಷ ಮುಗಿದೋಯ್ತು, ದುಃಖ ಅನುಭವ ದೇವರು ಯಾವ ಕಾಲಕ್ಕೂ ಇಲ್ಲ. ಹಿಂದೆ ಹೇಳಿದ್ದಾರೆ ಈಗಾಗಲೇ, ದೇವರು ನಿರ್ಲೇಪನ ಆದ್ದರಿಂದ ಅಬ್ಬ ಹಿಂದೆ ಬಂತ ಸಂಭೋಗ ಪ್ರಾಪ್ತಿ ಚೆನ್ನ ವೈಶೇಷ ಅಂತ ಹೇಳಿಬಿಟ್ರು. ಎರಡೇದೀಗ ಹಾಗಿದ್ದರೆ ಅವನು ಭೋಗ ಹೊಂದೋದಾದರೆ ಅವನಿಗೆ ಪೂರ್ಣತ್ವ ಹೋಗುತ್ತಲ್ಲ ಅಂದರೆ ಹೋಗೋದಿಲ್ಲ. ಯಾತಕ್ಕೆ? ಶುಭಂ ಪಿಪತ್ಯಸೌ ನಿತ್ಯಂ ನಾಶುಭಂ ಸಹ ಹರಿಪಿವೆ. ಶುಭವನ್ನು ಪತಗೊಳ್ಳೋದರಿಂದ ಅದು ದೋಷ ಅಲ್ಲ. ಪೂರ್ವಾರ್ಧೇನ ಪೂರ್ಣಾನಂದಮಯಸ್ಯಾಪಿ, ಪೂರ್ಣಾನಂದ ಅಂತೀರಿ, ತೊಗೋತಾನೆ ಅಂತೀರಿ, ಹೇಗೆ ಅಂದರೆ ನೀವು ಯಾಕೆ ತರೆ ಕೆಡಿಸ್ಕೋತೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಕೆಲಕಡೆ ಕಾಲದ ದೇವರಿಗೆ ಎಂಥ ಸಾಮರ್ಥ್ಯ ಇದೆ ವಿಶೇಷ. ಪೂರ್ಣಾನಂದನಾಗಿದ್ದರೂ ಕೂಡ ಏನು ಮಾಡ್ತಾನೆ? ತಗೊಳ್ತಾನೆ. ಸ್ವೀಕಾರ ಮಾಡೋದೇನು? ಶುಭ. ಶುಭ ಅಲ್ಟಿಮೇಟ್ಲಿ ತಾನೇ, ಆದ್ದರಿಂದ ದೇವರಿಗೆ ವಿರೋಧ ಬರಲಿಲ್ಲ ಅಂತ ಹೇಳ್ತಾರೆ. ಶುಭಮಪಿ ಉತ್ತರಾರ್ಧೇನತು ಪೂರ್ಣಾನಂದಸ್ಯಾಪಿ, ಹಿಂದೆ ಹೇಳಿದೆ. ಅದಕ್ಕೆ ಮುಕ್ತರಿಗೂ ಪ್ರಶ್ನೆ ಬರುತ್ತೆ, ಮುಕ್ತರಿಗೆ ಭೋಗ ಭಾರಿ ವರ್ಣನೆ ಮಾಡ್ತಾರೆ, ಮತ್ತೆ ಪೂರ್ಣ ಅಂತಾರೆ ಮುಕ್ತರಿಗೆ. ಮತ್ತೆ ಕಾಂಟ್ರಡಿಕ್ಷನ್ ಬಂತಲ್ಲ ಅಂತ ಕೇಳಿದರೆ, ಹೌದು ಮುಕ್ತರಿಗೆ ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ ಅಂತ ಹೇಳೋದು, ಅವ್ರು ಬೇಕಾಷ್ಟು ಭೋಗ ಮಾಡ್ತಾರೆ ಅಂತ ಹೇಳೋದು, ಬೇಕಾಷ್ಟು ಊಟ ಮಾಡ್ತಾರೆ ಎಂಬುದು. ಮತ್ತು ಹಸಿವು ಇಲ್ಲ ಊಟ ಮಾಡ್ತಾರೆ ಏನರ್ಥ ಅಂತ ಕೇಳಿದರೆ, ಅದಕ್ಕೆ ಭೋಗ ಅಂತ ಕರೆಯೋದು. ಅರ್ಥ ಆಯ್ತಾ? ಹೊಟ್ಟೆ ತುಂಬ ಎಲ್ಲ ಊಟ ಮುಗಿಸ್ಬಿಟ್ಟಿದ್ದಾನೆ, ತಾಂಬೂಲ ಇಡ್ತಾರೆ. ತಾಂಬೂಲ ಏನು ಸೇರಿದೆ ಅದು? ಅಷ್ಟು ಭೋಗದಲ್ಲಿ ಹಸಿವೆ ತಿನ್ನೋದಿಲ್ಲ ತಾಂಬೂಲನ, ಏನದು ಭೋಗ ಹಿಡಿತಿಲ್ಲ. ಇವತ್ತು ಯಾರು ತಾಂಬೂಲ ಇಲ್ಲ ಅಂತ ಹೇಳಿ ಬಡವರು ಸ್ಟ್ರೈಕ್ ಮಾಡೋಗಿಲ್ಲ, ಅನ್ನ ಇಲ್ಲ ಅಂತ ಸ್ಟ್ರೈಕ್ ಮಾಡೋದೇ ಹೊರತು ಭೋಗ ಇಲ್ಲ ಅಂತ ಮಾಡೋಗಿಲ್ಲ. ಆದ್ದರಿಂದ ಅಲ್ಲಿ ಪೂರ್ಣ ಹೊಟ್ಟೆ ತುಂಬಿರೋದು ಹೌದು, ಭೋಗ ಇರೋದು ಹೌದು, ತಪ್ಪೇನಿದೆ ಅದರಲ್ಲಿ? ಆದರೆ ಮುಕ್ತರಿಗೆ ಭೋಗ ಇದೆ ಅಂತ ಹೇಳಿದ್ದಾರೆ, ನೆನಪಿರಲಿ. ಭೋಗ ಇದೆ ಅಂತ ಹೇಳಿದ್ರೆ ಏನರ್ಥ? ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಭೋಗ ಇದೆ. ಹಸಿವು ಬಾಯಾರಿಕೆ ಇಲ್ಲದೆ ಹೋದರೂ ಕೂಡ ಮನುಷ್ಯ ಏನು ಮಾಡ್ತಾನೆ? ಹೇಳಿಲ್ಲ, ಸ್ವೀಟ್ ತಿಂದುಬಿಟ್ಟಿದ್ದಾರೆ, ಹೊಟ್ಟೆ ತುಂಬ ಇನ್ನೊಂದು ಸ್ವೀಟ್ ತರ್ತಾರೆ, ಅದು ತಿಂತಾನೆ. ಅದಕ್ಕೆ ಅದು ಹಸಿವೆ ತಿಂದಿದ್ದಲ್ಲ, ಅದು ಹೊಟ್ಟೆ ತುಂಬ ಹಸಿವೆ ರುಚಿ ತಿಂದ, ಅದಕ್ಕೆ ಭೋಗ ಅಂತ ಕರೆದಿರೋದು. ನನು ಕಿಮೀಶ್ವರೋ ದುಃಖಂ ಸುಖಂ ವಾ ಉತ್ತರಾರ್ಧೇನದು ಪೂರ್ಣಾನಂದಸ್ಯಾಪಿ. ಆ ಪರಮಾತ್ಮ ಎಂಥವನೀಗ ಐಶ್ವರ್ಯ ಬಲೇನ ಸುಖಭೋಗೋಪಪತ್ತಿ ರೀತಿ ದ್ವಿತೀಯ ಪಕ್ಷ ದೂಷಣಂ ಪರಿಹರ. ವಿಷ್ಣು ಭೋಕ್ತೃತ್ವಾಭ್ಯುಪಗಮೇ ಅಶ್ನನ್ ಅನ್ಯ ಇತ್ಯಾದಿ ಅನಶ್ಚನ್ಯನ್ಯ ಇತ್ಯಾದಿ ಶ್ರುತಿ ವಿರೋಧ ಇತ್ಯಥೋ ವಾಹ ಶುಭವಿತಿ. ಮತ್ತೆ ಅನಶ್ಚನ್ ಅಂತ ಶ್ರುತಿ ಹೇಳುತ್ತಲ್ಲ ಅಂತ ಕೇಳಿದರೆ, ಹೌದು ಎಲ್ಲಿ ಅನಶ್ಚನ್ ಅಂತ ಹೇಳ್ತಾರೋ ಅಶುಭವನ್ನು ತೊಗೊಳ್ಳೋದಿಲ್ಲ ಅಂತ ಅರ್ಥ. ಎಲ್ಲಿ ಅಶ್ಚನ್ ಅಂತ ಹೇಳ್ತಾರೋ ಶುಭವನ್ನು ತೊಗೊಳ್ತಾರೆ ಅಂತ ಅರ್ಥ. ವಿರೋಧ ಬರಲೇ ಇಲ್ಲ. ಉದಿತೆ ಹೋತವ್ಯಂ ಅನುದಿತೆ ಹೋತವ್ಯಂ ಅಂತ ಹೇಳಿದಾಗ ಅಲ್ಲಿ ಹೇಗೆ ಎರಡರ್ಥದಲ್ಲಿ ಹೇಳಿದ್ದಾರೋ ಅದೇ ರೀತಿಯೇ ಇಲ್ಲಿ ಅಷ್ಟೆನ್ನಂದ್ರೂ ಅರ್ಥ, ಅನಷ್ಟೆನ್ನಂದ್ರೂ ಅರ್ಥ. ಅಶುಭ ಭೋಗಾಭಾವ ವಿಷಯ ತತ್ ವಾಕ್ಯಮಿತಿ ಭಾವ. ಅಶುಭ ಭೋಗಾಭಾವ ವಿಷಯ ತದ್ವಾಕ್ಯಮಿತಿ ಭಾವ. ಇಲ್ಲಿ ಭೋಗ ಇಲ್ಲ, ಲೇಪ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಅದೇ ಅರ್ಥ. ತಥಾ ಹಿ ವಾಕ್ಯಶೇಷ, ಏನು ಕಲ್ಪನೆ ಮಾಡ್ತಿರಲ್ಲ ಅದರ ವಿರೋಧ ಹಾಗೇ ಇದೆ ನೋಡಿ ಅಲ್ಲಿ. ತಸ್ಸೇ ದಾಹೂ ಪಿಪ್ಪಲಂ ಸ್ವಾದು ಅಗ್ರೇ ತನ್ನು ಅನಶತ್ ಯಹ ಪಿತರಂ ನ ವೇದ ಇತಿ. ಉಪನಿಷತ್ತಿನಲ್ಲಿ ಮುಂದೆ ಕಂಡು ಮುಂದೆ ಅಲ್ಲೇ ಇದು ವಾಕ್ಯಶೇಷ ಅಂದ್ರೆ ಏನೋ, ವಾಕ್ಯದ ಮುಂದಿನ ಭಾಗ ಆಗಿದೆ ನೋಡು ಅಂತ ಹೇಳ್ತಾರೆ. ನೀವು ಪೂರ್ತಿ ಓದ್ದೆ ಏನು ಮಾಡ್ತಿದ್ದೆ ನೀನೀಗ ಪ್ರಶ್ನೆ ಕೇಳ್ತಿದ್ದೆ. ದೇವರೇನು ಸ್ವೀಕಾರ ಮಾಡ್ತಾನೆ? ಪಿಪ್ಪಲಂ ಸ್ವಾದು, ಪಿಪ್ಪಲಂ ಸಾರಭೂತವಾದ ಪರಮಾತ್ಮ ತಗೊಳ್ತಾನೆ. ಇವನು ಜೀವ, ಅವರು ಸ್ವಾದು, ಅಸ್ವಾದು ಸ್ವಾದುವತ್ತತ್ತಿ. ಜೀವ ತಿಂತಾನೆ, ಅದು ತಿಂತಿರೋದು ಕೆಟ್ಟದು, ಬಟ್ ಏನಂತ ತಿಂತಾನೆ ಅದನ್ನು ಒಳ್ಳೇದು ಅಂತ ತಿಳ್ಕೊಂಡು ತಿಂತಾನೆ, ಭ್ರಮೆ ಅವನಿಗೆ. ದೇವರಿಗೆ ಅದಿಲ್ಲ, ಗೊತ್ತಾಯ್ತಾ? ಸ್ವಾದು ಸ್ವಾದುರಿತ್ತೇವ ಅಸ್ತಿ ಅತ್ತಿ ಎಂಬುದು ದೇವರಿಗೆ, ಅಸ್ವಾದು ಸ್ವಾದು ಎಂಬುದು ಜೀವನಿಗೆ. ಗೊತ್ತಾಯ್ತಾ? ಎಂಡ ಕೊಡೋದು ಬಿದ್ದಿರ್ತಾರೆ, ಏನೋ ಆನಂದನೇ ಆನಂದ, ನೋಡೋರಿಗೆ ಅಸಹ್ಯ. ಗೊತ್ತಾಯ್ತಾ? ನೋಡೋರಿಗೂ ಆನಂದ ಆಗಬೇಕು. ಅದೇನದು? ಅದು ಗ್ರೇಟ್. ಅದು ಅವನಿಗೂ ಆನಂದ, ನೋಡೋರಿಗೂ ಆನಂದ. ಇದು ನೋಡೋರಿಗೆ ಅಸಹ್ಯ ಬರ್ತಿರ್ಬೇಕಾದ್ರೆ ಅದು ನಿಜವಾದ ಭೋಗ ಅಲ್ಲ. ಅದು ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಕೆಟ್ಟದ್ದನ್ನು ಒಳ್ಳೆಯದನ್ನು ತಿಳ್ಕೊಂಡಿದ್ದಾನೆ, ಆದರೆ ಒಳ್ಳೆಯದನ್ನು ಒಳ್ಳೆಯದು ಅಂತ ತಿಳ್ಕೊಂಡ್ರೆ ತಪ್ಪಲ್ಲ. ಆ ದೃಷ್ಟಿಯಲ್ಲಿ ದೋಷ ಇಲ್ಲ. ನಾನು ಕಥಂ ಗುಹಾನಿವಿಷ್ಟತ್ವ ಲಿಂಗಾತ್ ಪಿಬತೇ ಪಿಬತೋ ವಿಷ್ಣುತ್ವ ನಿಶ್ಚಯ ಜೀವೇಪಿ ತದ್ಯುತ್ ಉಪಪತ್ತೇ ತದ್ಯುಕ್ತೆ ರೀತ್ಯತಃ ಯೋ ವೇದೇತಿ. ಅದಕ್ಕೆ ಹೇಳ್ತಾರೆ, ಇದಕ್ಕೆಲ್ಲ ಯಾಕೆ ಜೀವನಿಗೆ ಇಲ್ಲ, ವಿಷ್ಣುವಿಗಿದೆ ಅಂತ ಯಾಕೆ ನಿಶ್ಚಯ ಮಾಡ್ತೀರಿ ಅಂದರೆ, ಒಂದು ವಾಕ್ಯ ಇದೆ, ಯೋ ವೇದ ನಿಹಿತಂ ಗುಹಾಯಾಮ್. ದೇವರನ್ನು ಹೃದಯದಲ್ಲಿ ನಾವೇದು ನಮ್ಮ ತಿಳ್ಕೊಂಡ್ರೆ ಮೋಕ್ಷ ಆಗೋದಾಗಿದ್ರೆ ಅವ್ನು ತಿಳ್ಕೊಂಡಾಗಿದೆ, ಈಗಾಗಲೇ ಮೋಕ್ಷ ಹಾಕಾಗಿಲ್ಲ ಹಾಗಿದ್ರೆ ಈಗ ಅದನ್ನೇ ಇನ್ನೊಬ್ಬನಿದ್ದಾನೆ ಅಂತ ಅರ್ಥ. ಈಗ ಇನ್ನೊಬ್ಬನ ತಿಳ್ಕೊಂಡ್ರೆ ಉಪ್ರ ಎಲ್ಲರೂ ಹೇಳ್ತಾ ಬಂದರು ತಲೆ ಒಬ್ಬರು, ಇನ್ನೊಬ್ಬರು ಹಾಕಿ ಕರೆಕ್ಟ್ ಅಂದರು. ಅದು ಬಾಯಿ ಬಿಟ್ಟ ತಕ್ಷಣ ಉತ್ತರ ಆಗಲಿಲ್ಲ, ಕರೆಕ್ಟ್ ಆದರೆ ಮಾತ್ರ ಉತ್ತರ. ಜೀವ ಹೃದಯಗಹೆಯಲ್ಲಿ ತಾನಿರೋದು, ತಾನೇ ಹೃದಯಲ್ಲಿರೋನಾದರೆ ತಾನು ತಿಳ್ಕೊಂಡಿರೋದ್ರಿಂದ ಅವನಿಗೆ ಸಂಸಾರ ಇರಲೇಬಾರ್ದಾಗಿತ್ತು. ಇನ್ನೊಬ್ಬನಿದ್ದಾನೆ, ಅವ್ನು ತಿಳ್ಕೊಂಡಿಲ್ಲ ನಾವೀಗ, ಅದನ್ನು ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಯೋ ವೇದ ರಹಿತಂ ಗುಹಾಯಾಮ್ ಇತಿ ಭಾವ ಇತ್ಯಾದಿನ ಪ್ರಸಿದ್ಧಂ ಶಿಶಬ್ದೇನ ದರ್ಶಯತಿ ಇತಿ. ಲಿಂಗಸ್ಯ ಜೀವೇ ಸಂಭವೇಪಿ ಶ್ರುತ್ಯಾದಿ ಪ್ರಸಿದ್ಧಮೇವ ಗ್ರಾಹ್ಯಮಿತಿ ಭಾವ. ಮೇಲ್ನೋಟಕ್ಕೆ ಹೃದಯಗುಹೆಯಲ್ಲಿರಬಹುದು, ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಇರಬಹುದು, ಆದರೆ ನಿರವಕಾಶವಾಗಿ ಅರ್ಥ ಮಾಡಿಕೊಂಡಾಗ ಶ್ರುತಿ ಸ್ಪಷ್ಟ ಹೇಳ್ತಾ ಇದೆ, ಹೃದಯಲ್ಲಿದ್ದವನು ಬೇರೆ, ಅವನು ಇವನು ತಿಳಿಬೇಕು ಅಂತ ಹೇಳ್ತಾರೆ. ಯೋವೇದ ನಿಹಿತಂ ಗುಹಾಯಾಮ್, ತಿಳಿಯೋನಿವನು, ತಿಳಿಯಲು ಪಡೋನವನು, ತಿಳಿಯುವವನು ಜೀವ, ತಿಳಿಯಲು ಪಡೋನು ಯಾರು? ದೇವ. ಆಗ ಮುಕ್ತಿ ಅಂತ ಹೇಳಿದ್ರಿಂದ ಬೇರೆ ಇದ್ದಾನೆ ಅಂತ ಒಪ್ಪಬೇಕು, ಅವನ ರೂಪಗಳಿಗೆ ಭೇದ ಇಲ್ಲ ಅಂತ ಒಪ್ಪಬೇಕು, ಅವನಿಗೆ ಭೋಗ ಇದೆ ಅಂತ ಒಪ್ಪಬೇಕು, ಅಶುಭ ಭೋಗ ಇಲ್ಲ ಅಂತ ಹೇಳಬೇಕು, ಶುಭ ಭೋಗ ಇದ್ದರೂ ಪೂರ್ಣತ್ವ ಖಾನಿ ಇಲ್ಲ ಅಂತ ಹೇಳಬೇಕು, ಅವೆಲ್ಲ ಏನದು? ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದು ಜ್ಞಾನ, ಆ ರೀತಿ ವಿವೇಕ ಹೊಂದೋದಕ್ಕೆ ಜ್ಞಾನ ಅಂತ ಹೆಸರು. ವಿವೇಕ ಇಲ್ಲದಕ್ಕೆ ಜ್ಞಾನ ಇಲ್ಲದೆ ಅಂತ ಎರಡು ತಪ್ಪು ಒಂದನ್ನೇ ತಿಳ್ಕೊಂಬಿಟ್ಟ, ವಿವೇಕ ಇಲ್ಲ ಅಂತ ಹೇಳ್ತಾರೆ. ಸಾರ ಹಾಕ ಹುಡಿ ಹಾಕಿಬಿಡು, ಸಿಟ್ಟು ಬಿಡುತ್ತೆ ಅವ್ರಿಗೆ, ಯಾಕೆ ವಿವೇಕ ಇಲ್ಲ. ಸಾರ ಎರಡು ತಿನ್ನಕ್ಕೆ ಬರುತ್ತೆ, ಎರಡು ತಿನ್ನಕ್ಕೆ ಬರ್ಬೋದು, ಬಟ್ ಎರಡು ಏನವು? ಬೇರೆ ಬೇರೆ ಪದಾರ್ಥಗಳು. ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ತಿಳುವಳಿಕೆ ಇದ್ದು ಈ ರೀತಿ ಉಪಾಸನೆ ಮಾಡಿದರೆ ಫಲ ಬರೋದು. ಇದರಿಂದ ಏನಾಯ್ತು? ಭೇದ ಜ್ಞಾನದಿಂದ ಮೋಕ್ಷ ಆಯ್ತೆ ಹೊರತು ಅಭೇದ ಜ್ಞಾನ ಮೋಕ್ಷ ಆಗಲಿಲ್ಲ. ಈಗ ಅರ್ಥ ಆಯ್ತಾ? ಈಗ ಅಭೇದ ಮೋಕ್ಷ ಯಾರೇನು ತಿಂದರಂತೆ ಹೋಗ್ಲಿಬಿಡು ಅಂತ ಹೇಳಿದರೆ ಎಲ್ಲರಿಗೂ ಮೋಕ್ಷ ಆಗಬೇಕಾಗಿತ್ತು, ಆಗೋದಿಲ್ಲ. ಪ್ರಸಿದ್ಧವಿತಿ ಇಮಮರ್ಥಂ ಸೂತ್ರಕಾರೋ ಹಿಶಬ್ದೇನ ದರ್ಶಯತಿ ಇತ್ಯರ್ಥ. ವಿಷ್ಣುವಿಗೆ ಗುಹಾ ಪ್ರವಿಷ್ಟತ್ವ ಇರೋದು, ಬೇರೆ ಯಾರಿಗೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಗುಹಾಂ ಪ್ರವಿಷ್ಟೋ ಆತ್ಮಾನೋ ಹಿ ತದ್ದರ್ಶನಾತ್. ಹಿ ಎಂಬುದೇನದು? ಶಾಸ್ತ್ರಜ್ಞರು ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ ಅಂತ ಅರ್ಥ. ಅಲ್ಲಿಗೆ ಆ ವಾಕ್ಯ ಮುಗೀತು. ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ, ಅದು ಕಂಟಿನ್ಯೂ ಇನ್ನೂ ಮುಗಿದಿಲ್ಲ, ಇದು ಮುಗಿದಿಲ್ಲ, ಅಧಿಕರಣ ಮುಗಿದಿಲ್ಲ, ಸೂತ್ರ ಮುಗೀತು, ಅಧಿಕರಣ ಏನು ಮುಗಿದು, ಇನ್ನೊಂದು ಸೂತ್ರ ಇದೆ. ಅಲ್ಲ, ಮಾಡಿಸೋ ವಿಷಯ ಬರಲಿಲ್ಲ ಇಲ್ಲಿ. ಯಾವ ವಿಷಯ ಬಂತು ಇಲ್ಲಿಗ? ಹಿಂದೆ ಸರ್ವಗತತ್ವ ಬಂತು, ಆಮೇಲೆ ಸರ್ವಾತೃತ್ವ ಬಂತು, ಈಗ ಪರಮಾತ್ಮನಿಗೆ ಹೃದಯದಲ್ಲಿ ಇರುವಿಕೆ ಎಂಬ ಪ್ರಶ್ನೆ ಬಂತು. ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ, ಉಪಾಸನೆ ಪ್ರಶ್ನೆ ಮುಂದೆ. ವಾಸ ದೇವರು ವಿಷಯ ಆದೀಗ, ಅವನು ಭೋಕ್ತರಾಗಿ ಅವನಿದ್ದಾನೆ, ಆದರೆ ಸರ್ವಗತತ್ವಕ್ಕೆ ಭಂಗ ಬರಲಿಲ್ಲ ಅಂತ ಆಯ್ತು. ಈಗ ಅಲ್ಲಿ ಬರೋ ಇಶ್ಯೂ ಏನು ಬಂತಾಗ, ಇದ್ರೆ ನಮಗೆ ಅವನು ನಮ್ಮ ದುಃಖ ಆದರೆ ಅವನಿಗೂ ಬರಲಿ ಅಂತ ಕೇಳಿದ್ರೆ ಬರೋದಿಲ್ಲ ಅಂತ ಹೇಳಿ ಅದನ್ನು ತಿಳಿಸಿದೆ. ಓಂ ವಿಶೇಷಣಾಚ್ಯಾವೋ, ಒಂದು ಇಶ್ಯೂ ಇದು, ವಿಧಿಕರಣ ಅಂದರೆ ಒಂದು ಇಶ್ಯೂ ಅಂತ ಅರ್ಥ. ಇಶ್ಯೂ ಮುಗಿಸಿ ಮತ್ತೆ ನೆಕ್ಸ್ಟ್ ಇಶ್ಯೂ ಹೋಗಬೇಕು, ಕ್ಲಬ್ ಮಾಡೋಗಿಲ್ಲ. ಆ ಸಬ್ ಇಶ್ಯೂ ಬಂದರೆ ಅದರಲ್ಲೇ ಹೇಳಬೇಕು ಹೊರತು ಇನ್ನೊಂದಕ್ಕೆ ಹೋಗಬಾರ್ದು. ಅಧಿಕರಣ ಅಂತ ಹೇಳ್ತೀವಲ್ಲ, ಎರಡು ಕೇಸ್ ಇರುತ್ತೆ, ಎರಡಿಗೆ ಈ ಕೇಸ್ ಬೇರೆ ಆ ಕೇಸ್ ಬೇರೆ. ಒಂದು ಯಾವುದೋ ಜಾಮೀನು ಸಿಕ್ಕಿಲ್ಲ, ಮತ್ತೆ ಅಲ್ಲಿರಬೇಕು, ಒಂದು ಸಿಕ್ಕರೆ ಎಲ್ಲದಕ್ಕೆ ಅಪ್ಲೈ ಆಗೋದಿಲ್ಲ. ಅದೇ ಇದೇನೆ ಕೆಲವು ಕೇಸುಗಳಲ್ಲಿ ಓ ವಿಶೇಷಣ ಅಚ್ಚಾವು. ಮತ್ತು ಇನ್ನೊಂದು ಹೇಳ್ತಾರೆ, ಅಲ್ಲಿ ಬರೀ ಯೋವೇದ ನಿಹಿತಂ ಗೃಹ ಇವನು ಸುಮ್ಮನಾಗಲಿಲ್ಲ, ಮತ್ತೊಂದು ವಾಕ್ಯ ಅಜೆಕ್ಟಿವ್ ಹಾಕ್ತಾರೆ, ವಿಶೇಷಣ ಹಾಕಿದ್ದಾರೆ ಅದಕ್ಕೊಂದು. ಆ ಹೃದಯಗುಹೆಯಲ್ಲಿ ಯಾರು ಗೊತ್ತಾ ಅವನು? ಎಸ್ ಸೇತು ಹೂ ಈಜಾನಾಂ, ಅವನು ಆರಾಧನೆ ಮಾಡುವವರಿಗೆ ಸೇತುವೆಯಾಗಿದ್ದಾನೆ ಮೋಕ್ಷಕ್ಕೆ ಅಂತ ಹೇಳ್ತಾರೆ. ಸೊ ಇವನಲ್ಲ ಜೀವ ಅಲ್ಲ ಆಗಿದ್ದೀನಿ, ಆರಾಧಕರು ನಾವು. ಮೋಕ್ಷಕ್ಕೆ ಸೇತು ಅವನು. ಅಂದಮೇಲೆ ವಿಶೇಷಣ ಹಾಕಿರ್ತಾರೆ, ಮೋಕ್ಷ ಕೊಡುವಿಕೆ ಅನ್ನೋದು ವಿಶೇಷಣ, ಅದು ದೇವ್ರ ಜೀವನಿಗಿಲ್ಲ. ಓಂ ವಿಶೇಷಣಾಚ್ಯ ಓಂ ಎಸ್ ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮ ತತ್ ಪರಂ ಇತಿ. ನೋಡಿ, ಅಬ್ಜೆಕ್ಟಿವ್ ಇದೆ ಈಗ. ಮನುಷ್ಯ, ಬಿಳಿ ಮನುಷ್ಯ, ಅಬ್ಜೆಕ್ಟಿವ್ ಬಂದಾಗ ಬಿಳಿ ಮನುಷ್ಯ, ಮನುಷ್ಯ ಕರಿ ಮನುಷ್ಯ, ಈ ಮಾತು ಒಬ್ಬ ಮನುಷ್ಯ ನಾಲ್ಕೈ ಇದೆ, ಅವನು ಮನುಷ್ಯನಲ್ಲ ದೇವರು. ಈ ರೀತಿ ವಿಶೇಷಣ ಹಾಕಿದಾಗ ಏನಾಯ್ತು ಅಲ್ಲಿಗೆ, ಯಾವ ವ್ಯಕ್ತಿ ಬಂದು ಕನ್ಫರ್ಮ್ ಆಗುತ್ತೆ, ಡೌಟ್ ಬಂದು ಕ್ಲಿಯರ್ ಆಗಿಬಿಡುತ್ತೆ. ವಿಶೇಷಣ ಹಾಕೋ ಉದ್ದೇಶ ಏನಂತ ಕೇಳಿದರೆ, ಕಾಮನ್ ಆಗಿ ಹಿಡಿದಾಗ ಇನ್ನೊಬ್ಬನಾಗೋ ಸಂಭವ ಅತಿವ್ಯಾಪ್ತಿ ಬರುತ್ತಲ್ಲ, ಪರಿಹಾರ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಹಾಲು ಹಸುವಿನ ಹಾಲು ಮುಗಿದೋಯ್ತಾಗ, ಹಾಲು ಹಸುವಿನ ಹಾಲು, ಬೇರೆ ಹಾಲಿನಿಂದ ತಾನು ಉಪಯೋಗ ಇಲ್ಲ, ಹಸುವಿನ ಹಾಲೇ ಆಗಬೇಕು. ಆ ರೀತಿಯಲ್ಲಿ ವಿಶೇಷಣ ಹಾಕಿದ್ದಾರೆ. ಯಾ ಸೇತು ಈಜಾನಾನಾಂ, ಅದು ಶ್ರುತಿಯೇ ಕೊಟ್ಟ ಉತ್ತರ. ಪೃಥಗ್ ವಕ್ತುಂ ಗುಣಾಸ್ತಸ್ಯ ನ ಶಕ್ಯಂತೆ ಅಮಿತತ್ವತಃ ಯಥೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್ ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ ಅಭಿತಾಹಿ ಗುಣ ಯಸ್ಮಾತ್ ನಾನೇಷಾಂ ತಮೃತೆ ವ್ಯುಹುಂ ಇತಿ ಬ್ರಾಹ್ಮೆ. ಅಲ್ಲಿ ಎಸ್ಸೇತು ಎಸ್ಸೇತು ರೀಜಾನಾಂ, ಅವನ ಅಕ್ಷರಂ ಬ್ರಹ್ಮ ತತ್ಪರಂ ಅಂತ ಬ್ರಹ್ಮ ಅಂತ ಅವನು ಕರೆದಿದ್ದಾರೆ. ಬ್ರಹ್ಮ ಅಂತ ದೇವರನ್ನು ಕರೆದಷ್ಟ ಯಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂದರೆ ಯಾರು? ವಿಷ್ಣು. ಏರ್ಫೋರ್ ಬ್ರಹ್ಮ ಅನ್ನೋ ಅಬ್ಜೆಕ್ಟಿವ್ ಬೇರೆಯವರಿಗಿಲ್ಲ, ಯಾರಿಗಿದೆ? ವಿಷ್ಣುವು ಮಾತ್ರ ಇದೆ, ಆದ್ದರಿಂದ ಅವನ್ನೇ ತಗೋಬೇಕು. ಅಲ್ಲ, ಇನ್ನು ಬೇರೆಯವ್ರು ಯಾಕೆ ಆಗಬಾರ್ದು ಬ್ರಹ್ಮಶಬ್ದ? ಬ್ರಹ್ಮಶಬ್ದನೇ ಯಾಕೆ ಆಗಬೇಕು ಒಂದು ಪ್ರಶ್ನೆ. ಬ್ರಹ್ಮಶಬ್ದ ಬೇರೆಯವ್ರನ್ನ ಯಾತಕ್ಕೆ ಹೇಳಬಾರದು ಅಂತ ಕೇಳಿದರೆ, ಪೃಥಕ್ ಭಕ್ತಂ ಗುಣಾಸ್ತಸ್ಯ ನ ಶಕ್ಯಂತೆ ಅಮಿತತ್ವತಃ. ದೇವರು ಗುಣಗಳನ್ನು ಪ್ರತ್ಯೇಕ ಪ್ರತ್ಯೇಕ ಹೇಳಕೊಟ್ಟರೆ ಅನಂತವು. ಅಮಿತ ಅಂದರೆ ಅನಂತ, ಮಿತ ಶಾಂತ, ಅಮಿತ ಅನಂತ, ಅನಂತ ಗುಣ ಹೇಳೋದಕ್ಕೆ ಯಾರಿಗೆ ಸಾಧ್ಯ ಇದೆ? ಅದಕ್ಕೆ ಏನು ಮಾಡಿ ಒಂದು ಪದ ಹೇಳಿಬಿಟ್ರು. ಏನದು? ಯಥೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇ. ಬ್ರಹ್ಮ ಅಂತ ಹೇಳಿದ ತಕ್ಷಣ ಎಲ್ಲ ಗುಣನೂ ಅಂಡರ್ಸ್ಟು, ಪೂರ್ಣ ಅಂತ ಅರ್ಥ. ಬ್ರಹ್ಮ ಅಂದ್ರೆ ಏನೋ ಪೂರ್ಣ, ಆ ಒಂದು ಶಬ್ದ ಎಲ್ಲದನ್ನೂ ಹೇಳಿಬಿಡುತ್ತೆ. ಸಮುದ್ರ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ ಗಂಟು ಗಟ್ಟಲೆ, ಸಮುದ್ರ ಅನ್ನೋ ಪದ ಎಕ್ಸ್ಪ್ಲೇನ್ ಮಾಡುತ್ತದೆ. ಸಮುದ್ರ ಅನ್ನೋ ಪದ ಉಪಯೋಗಿಸ್ತೇನೆ, ಹೇಳಿದ್ದು ಹೇಳಿದ್ದೇನೆ, ಆ ಪದ ತಕ್ಷಣ ಏನು ಸಾಲ್ವ್ ಮಾಡುತ್ತೋ ವಿಷಯ ಹೇಳಿಬಿಡುತ್ತೆ. ಇವರು ಯಾವುದರಲ್ಲೂ ಸಮುದ್ರತ್ವ ಇಲ್ಲ, ಮತ್ತೆ ನದಿಯಲ್ಲಿ ಸಮುದ್ರತ್ವ ಇಲ್ಲ, ಕೆರೆಯಲ್ಲಿ ಸಮುದ್ರತ್ವ ಇಲ್ಲ, ಸಮುದ್ರತ್ವ ಅಲ್ಲಿ ಒಂದೇನೆ. ಸೊ ಬ್ರಹ್ಮತ್ವ ಇರೋದು ಯಾರಲ್ಲಿ? ವಿಷ್ಣುವಿನಲ್ಲಿ ಮಾತ್ರ. ಆದ್ದರಿಂದ ಆ ಶಬ್ದ ಮುಂದೆ ಉಪಯೋಗಿಸುತ್ತಾರೆ, ಬ್ರಹ್ಮ ತತ್ಪರಂ. ಹೃದಯಗಿಲ್ಲರು ಯಾರೋ ಅಂತ ಕೇಳಿದ್ರೆ ಮೋಕ್ಷ ಕೊಡೋನು ಅವನೇ ಬ್ರಹ್ಮ ಅಂತ ಹೇಳಿದ ಮೇಲೆ ಈ ವಿಶೇಷಣ ಹಾಕಿದ ಮೇಲೆ ಏನು ಸಂಶಯಕ್ಕೆ ಕಾರಣ ಇಲ್ಲ. ಮತ್ತು ತರಲೆ ಯಾತಕ್ಕೆ ಮಾಡಬಾರ್ದು ಕೇಳಿದ್ರೆ, ಬ್ರಹ್ಮಶಬ್ದ ನಮಗೆ ವಿಷ್ಣು ಶಬ್ದ ಕೇಳ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಶಾಸ್ತ್ರದಲ್ಲಿ ಬ್ರಹ್ಮಶಬ್ದನೇ ಜಾಸ್ತಿ ಕೇಳಿರೋದು, ಪೂರ್ಣ ಅಂತ ಅರ್ಥ ಕೊಡುತ್ತೆ. ಆದ್ದರಿಂದ ಅದು ಉಪಯೋಗಿಸ್ತಾರೆ. ಎರಡು ಪದಗಳು ಸಮಾನವಾಗಿದ್ದಾಗ ಯಾವ ಪದ ಹೆಚ್ಚು ಟೆಕ್ನಿಕಲ್ ಅದನ್ನು ಉಪಯೋಗಿಸೋದು ಹೆಚ್ಚು ರೆಲೆವೆಂಟ್ ಆಗುತ್ತೆ ಅದನ್ನು ಹೇಳ್ತಾರೆ. ತೀರ ನಿಮಗೆ ಗೊತ್ತಿಲ್ಲ, ತೀರ ಸಾಮಾನ್ಯರು ಬ್ರಹ್ಮ ಅಂದರೆ ಬ್ರಹ್ಮದೇವರು ಅಂತ ಆಗಿಬಿಡ್ತಾರೆ. ಗೊತ್ತಾಯ್ತು, ಬ್ರಹ್ಮಸೂತ್ರ ಓದೋಕ್ಕಿಂತ ಮುಂಚೆ ಬ್ರಹ್ಮ ಅಂದರೆ ಬ್ರಹ್ಮದೇವರು ಅಂತಲೇ ತಿಳ್ಕೊಂಡಿರೋದು. ಇದು ಬ್ರಹ್ಮಸೂತ್ರ ಹೇಳ್ತಾರೆ ಬ್ರಹ್ಮದೇವರನ್ನೇ ತಿಳ್ಕೊಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಈಶ್ವರ ಆದರೆ ರುದ್ರದೇವರು ಅಂತಾಗುತ್ತೆ, ಭಗವದ್ಗೀತೆ ಓದಿದಾಗ ವಿಷ್ಣು ಅಂತಾಗುತ್ತೆ, ಈಶ್ವರ ಸರ್ವಭೂತಾನ. ಅದಕ್ಕೋಸ್ಕರ ಬ್ರಹ್ಮ ಅನ್ನೋ ಶಬ್ದ ವಿದ್ವದ್ಗಳು ಹೆಚ್ಚು ಪ್ರಸಿದ್ಧಿ ಇಲ್ಲರೋದ್ರಿಂದ ಅದನ್ನು ಹೇಳಿಬಿಟ್ರೆ ಕ್ಲಿಯರ್ ಆಗುತ್ತೆ ಅಂತ. ಅದು ಹರಿದಾಕದಲ್ಲ, ಅವ್ರ ಪದ ಯಾತಕ್ಕೆ ತೊಗೊಂಡ್ರು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ತೊಗೊಂಡ್ರು. ನಮ್ಮದಿಂದ ತೊಗೊಂಡು ಪದ ಅದು, ಅವರು ತೊಗೊಂಡಿದ್ದು ನಾವು ಅರ್ಥ ಕೊಡ್ತಾ ಇಲ್ಲ. ನಮ್ಮ ಪದ ಅವರು ತೊಗೊಂಡು ಕೆಡಿಸಿಬಿಟ್ಟಿದ್ರು ಆ ಪದನ, ಒಳ್ಳೆ ಪದ ತೊಗೊಂಡ್ರು ಕೆಡಿಸಿಬಿಟ್ರು. ಅದು ಇವತ್ತು ಮದುವೆ ಇತ್ಯಾದಿ ಪದಗಳು ಏನಾಗಿಬಿಟ್ಟಿವೆ, ಕೆಟ್ಟೋಗಿ ಇವತ್ತು ಮದುವೆ ಮತ್ತೆ ಅದು ಪದಗಳ ಅರ್ಥನೇ ಇಲ್ಲ, ಆ ರೀತಿ ಬಂದು ಹೋಗಿಬಿಟ್ಟಿದೆ. ಆ್ಯಕ್ಚುಲಿ ಭಾರಿ ಒಳ್ಳೆ ಪದ ಅದು, ಗೊತ್ತಾಯ್ತಾ? ಉಪನಯನ ಒಳ್ಳೆ ಪದ, ಅವರು ಜನವಾರನೇ ಹಾಕೋದಿಲ್ಲ ಅಂತ ಉಪನಯನ ಆ ಥರ. ಅದಕ್ಕೆ ಕೆಲವು ನೋಡೋದು ಫಂಕ್ಷನ್ ಆಯಿತು, ಫಂಕ್ಷನ್ ಆಯಿತು, ಊಟ ಆಯಿತು, ಅದು ಫಂಕ್ಷನ್ ಉಪನಯನ ಆದಾಗ ಲೆಕ್ಕ ಅಷ್ಟೇ ಹೊರತು ಇದೇ ಆಗಿಲ್ಲ ಮುಖ್ಯವಾಗಿ. ಆ ದೃಷ್ಟಿಯಲ್ಲಿ ಕರಪ್ಟ್ ಆಗಿರೋ ವರ್ಡನ್ನು ಸರಿ ಮಾಡ್ತಿದ್ದಾರೆ ಅಷ್ಟೇ. ಏತಸ್ಮಾತ್ ಬ್ರಹ್ಮಶಬ್ದೋ ಎಂಬತ್ತು ಕೆಲವು ಪದಗಳಿದೆ. ರಾಜಕಾರಣ ಅಂತ ಅಷ್ಟೇ ಅಂತಾರೆ ತಕ್ಷಣ ಕೆಟ್ಟ ಹಾಳಾಗೋಗಿದೆ ಅಂದ್ಬಿಡ್ತಾರೆ. ಹಿಂದಕ್ಕೆ ರಾಜಕಾರಣ ರಾಜರಿಗೆ ಬೇಕಾದ ಕ್ಷತ್ರಿಯರು ಮುಖ್ಯವಾದ ರಾಜ, ಅದಿಲ್ಲದವರೇ ಜಗತ್ತು ಉಳಿಯೋಕ್ಕೆ ಸಾಧ್ಯ ಇಲ್ಲ. ರಾಜನಲ್ಲಿ ಏನಂತ ಇತ್ತು ಹಿಂದಿನ ಕಾಲಕ್ಕೆ? ರಾಜ ಪ್ರತ್ಯಕ್ಷ ದೇವತ ಅಂತ ಕರೀತಿದ್ರು. ಮತ್ತು ಇವತ್ತು ಪ್ರತ್ಯಕ್ಷ ಎಂದು ಹೇಳುವ ಕಾರಣನೇ ಇಲ್ಲ. ಬೇರೆ ಯಾರು ತೋರಿಸ್ಬೇಕಾಗಿಲ್ಲ, ಅಷ್ಟರ ಮಟ್ಟಿಗೆ ಇರ್ತಾರೆ. ಯಾವ ಕಳ್ಳ ಸುಳ್ಳರು ಕೂಡ ಅವರಿಗಿಂತ ಸ್ವಲ್ಪ ಕ್ಲೀನ್ ಅಂತ ಕರಿಬೋದು, ಆ ಥರ ಆಗಿಬಿಟ್ಟಿರ್ತಾರೆ. ಯಾವ ಕಳ್ಳರು ಸಾವಿರಾರು ಕೋಟಿ ಕಳ್ಳತನ ಮಾಡ ಕಳ್ಳ ಸಿಗೋದಿಲ್ಲ, ಗೊತ್ತಾಯ್ತಿಲ್ಲ. ಅವ್ರು ಪಾಪ ಕಳ್ಳ ಇವ್ರು ಲಿಮಿಟಾಗಿರ್ತಾರೆ, ನಾವು ಮಾಡ್ಕೊಂಡು ಹೋಗ್ಬಿಡ್ದು. ಮತ್ತು ಗುಟ್ಟು ಗುಟ್ಟಾಗಿರ್ತಾರೆ, ಕಳ್ಳತ ಮಾಡಿ ತಪ್ಪೊಂದು ಗೊತ್ತಾಗುತ್ತೆ ಅವನಿಗೆ, ಹಾಗೆ ರಾಜಾರೋಷಣ ಮಾಡಿ ಸರಿ ಅಂತ ಹೇಳ್ತಾರೆ, ಆ ಥರ ಕಾಲ. ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ. ಅದಕ್ಕೆ ಬ್ರಹ್ಮ ಅನ್ನೋ ಶಬ್ದ ಏನಾಗಿದೆ? ವಿಷ್ಣುವಿಗೆ ಅಬ್ಜೆಕ್ಟಿವ್ ಹೊರತು ಬೇರೆ ಆಗಲ್ಲ. ಅಟೆಂಡರ್ ಆಫೀಸರ್ ಅಂತ ಕರೆದು ಏನಾಗುತ್ತೆ ಅಲ್ಲಿಗೆ? ತಿಳಿದೋ ಕರೆದವರು ದಡ್ಡ, ಅವನು ದಡ್ಡ. ಅದೇ ರೀತಿ ಬ್ರಹ್ಮಶಬ್ದ ಬೇರೆಯವ್ರಿಗೆ ಕರೆಯಕ್ಕೆ ಬರೋದಿಲ್ಲ, ವಿಷ್ಣುವಿಗೆ ಕರಿಬೇಕು. ಅಮಿತಾ ಹಿ ಗುಣ ಯಸ್ಮಾತ್ ನಾನೇಷಾಂ ತಮೃತೆ ವಿಹುಂ. ಉಳಿದವರಿಗೆ ಅನಂತ ಗುಣಗಳಿಲ್ಲ, ಪರಮಾತ್ಮನೇ ಮಾತ್ರ ಅನಂತ ಗುಣ ಇರೋದು. ಇತಿ ಬ್ರಹ್ಮೇ, ಅನಂತ ಗುಣ ಹೇಳೋ ಶಬ್ದ ಬ್ರಹ್ಮ. ನ ಚ ಜೀವೇ ಸಮನ್ವಯೋಭಿಧೀಯತೆ. ಮತ್ತಿನ್ನೊಂದು ಬ್ರಹ್ಮಸೂತ್ರ ಹೊರಟಿದೆ ಈಗ. ಜೀವನದಲ್ಲಿ ಸಮನ್ವಯ ಮಾಡಕ್ಕೆ ಹೊರಟಿಲ್ಲ ಇದು. ಓಂ ತತ್ವ ಸಮನ್ವಯ ಆತ ಎಲ್ಲಿ? ದೇವರಲ್ಲಿ. ಬ್ರಹ್ಮನಲ್ಲಿ ಸಮನ್ವಯ ಮಾಡಕ್ಕೆ ಹೊರಟಿರ್ಬೇಕಾದ್ರೆ ನೀನು ಜೀವನ ಅರ್ಥ ಮಾಡಿಕೊಂಡ್ರೆ ತಪ್ಪಾಗತ್ತೆ, ಅದು ಸರಿಯಲ್ಲ. ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಮೈವಾರುವಣ್ಯೋ ಮೈವಾರುವಣ್ಯೋ ಮೈವಾರುವಣ್ಯ ಇತಿ ಪೈಂಗಿಶ್ರುತೇಹೇ. ಅಲ್ಲಿ ಜೀವ ಆದರೆ ಬ್ರಹ್ಮ ಆದರೆ ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ ಅಲ್ಲ ಅಂತ ವೇದ ಹೇಳ್ತಾ ಇದೆ. ಸತ್ಯ ಆತ್ಮ, ಆತ್ಮ ಸತ್ಯ, ಸತ್ಯೋ ಜೀವ, ಜೀವ ಸತ್ಯ, ಸತ್ಯಂ ಭಿದ ಭೇದ ಸತ್ಯ, ಸತ್ಯಂ ಭಿದ ಸತ್ಯಂ ಭಿದ ಮೂರು ಸತ್ಯ ಹೇಳುತ್ತೆ. ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಇಷ್ಟು ಹೇಳಿದ ಮೇಲೂ ಕೂಡ ಇದು ನೋಡಿ ಇದೆಲ್ಲ ಕರೆಕ್ಟ್ ಇದೆ, ವ್ಯವಹಾರಕ್ಕೆ ಅಂತ ಬೋರ್ಡ್ ಹಾಕಿ ಏನು ಮಾಡ್ಬೇಕು ಅದಕ್ಕೆ? ಅಷ್ಟು ಆ ರೀತಿಯಲ್ಲಿ ಅಭೇದ ಸತ್ಯ ಅಂತ ಹೇಳೇ ಎಲ್ಲೂ ಕೂಡ. ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಮೈವಾರು ವಣ್ಯ ಮೈವಾರು ವಣ್ಯ ಮೈವಾರು ವಣ್ಯ ಆಯ್ತು ಪೈಂಗಿಶ್ರುತೇ ತತ್ವ ನಿರ್ಣಯದ ಟೀಕ ಅಂದ್ರೆ ಅರ್ಥ ಹೇಳ್ಬಿಟ್ಟಿದ್ದಾರೆ. ಆರು ಭಿ ದೋಷಿ ಭಿ ವರ್ಣೀಯೋ ನಭವತಿ ಇತಿ ಆರು ವಣ್ಯ. ಗೊತ್ತಾಯ್ತಾ, ದೋಷಿಗಳು ಪರಮಾತ್ಮ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ಮೈಲಿಗೆ ಅವರು ದೇವ್ರನ್ನ ಮುಟ್ಟಕ್ಕಾಗೋದಿಲ್ಲ ಅಂತಾರಲ್ಲ, ಹಾಕಿ ಮೈಲಿಗೆ ಇದ್ದರೆ ದೇವ್ರನ್ನ ಹ್ಯಾಂಗೆ ಮುಟ್ಟಬಾರ್ದು, ಹಾಗೆ ದೋಷ ಇದ್ದವರು ದೇವ್ರನ್ನ ಮುಟ್ಟಬಾರ್ದು. ಈ ನಮಗೊಂದು ಪ್ರಶ್ನೆ ಇದೆ, ದೇವ್ರು ಯಾತಕ್ಕೆ ನಾವು ಶುದ್ಧರಾಗಿರಬೇಕು ಅಂದರೆ ದೇವರ ಹತ್ರ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಹೇಗಿರಬೇಕು? ಪ್ಯೂರೆಸ್ಟ್ ಪೀಪಲ್ ಮಾತ್ರ ಅಲೋಡ್, ನಾಟ ಬೇರೆಯವರಿಗೆ ಅಲೋ ಮಾಡಲ್ಲ. ಅದಕ್ಕೆ ಅವ್ರು ಕಾಮಕ್ರೋಧ ಆದರೆ ತುಂಬ್ಕೊಂಡ್ಬಿಟ್ರೆ ಏನಾಗುತ್ತೆ? ಇಂಪ್ಯೂರ್ ಆಗ್ತಾರೆ, ಅದಕ್ಕೆ ನೋ ಎಂಟ್ರಿ. ಅವ್ರಿಗೆ ಜಾಗ ನರಕಕ್ಕೆ ಎಂಟ್ರಿ ಸಿಗುತ್ತೋ, ಅದಕ್ಕೆ ಎಂಟ್ರಿ ಸಿಗೋದಿಲ್ಲ. ಸೊ ಮಡಿ ಮಾಡೋನು ಯಾವಾಗಲೂ ಕೂಡ ಬೆಳಗ್ಗೆ ಉಪವಾಸ ಇರ್ತಾನೆ, ಸ್ನಾನ ಮಾಡ್ತಾನೆ, ಮಡಿಲಿ ಇರ್ತಾನೆ, ಯಾಕೆ ದೇವ್ರ ಪೂಜೆ ಮಾಡಬೇಕು, ತಲೆಯಲ್ಲಿ ಕೂತಿದೆ ಅವನು. ದೇವ್ರ ಪೂಜೆ ಮಾಡಬೇಕು ಅನ್ನೋ ಭಾವನೆ ಇದ್ದಾಗ ಆ ಸ್ವಚ್ಛತೆಯನ್ನು ಹೇಗೆ ಮೇಂಟೈನ್ ಮಾಡ್ತಾನೋ, ದೇವ್ರ ಹತ್ರ ಹೋಗ್ಬೇಕು ಅಂತಂದ್ರೆ ಏನು ಮಾಡಬೇಕಾಗ? ಶುದ್ಧನಾಗಿರ್ಬೇಕು. ಯಾಕೆ? ಮೈವಾರು ವಣ್ಯ ಆರು ಭಿ ದೋಷ ಭಿ ಗಮ್ಯ ಮ ನೈವ ಎಂದೂ ದೋಷಗಳು ಸಿಗೋದಿಲ್ಲ ದೇವರು. ಅರ್ಥ ಮಾಡಿಕೊಂಡ್ರೆ ದುರ್ಯೋಧನೆಗೆ ವಿಶ್ವರೂಪ ತೋರಿಸಿದ್ರು ದೇವರು ಕಾಡಲಿಲ್ಲ. ಯಾತಕ್ಕೆ? ದೋಷ ಅವನ ಒಳಗಿದೆ, ದೋಷ ಅವನಿಗೆ ಏನು ಮಾಡೋಕ್ಕಾಗಲಿಲ್ಲ. ಹೋಗಿ ಒಬ್ಬರು ಕಣ್ಣು ತೋರಿಸಿದ್ರು, ಸರಿಯಾಗಿ ಕಾಡ್ತಿದ್ದಿಲ್ಲ, ಲೆನ್ಸ್ ಕೊಟ್ಟರು ಕಾಡಕ್ಕೆ ಶುರು ಆಯ್ತು ಅವ್ರಿಗೆ, ಹೇ ಫಸ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಇನ್ನೊಬ್ಬನಿಗೆ ಎಷ್ಟು ಇರೋ ಲೆನ್ಸಲ್ಲಿ ಹಾಕಿದ್ರು ಕಾಣ್ಬೋದು. ಯಾಕೆ? ಒಳಗೆ ಕಣ್ಣೇ ಇಲ್ಲ ಅವನಿಗೆ. ಕುರುಡರಿಗೆ ಯಾವ ಲೆನ್ಸ್ ಹಾಕಿದ್ರೇನು? ಕುರುಡರಿಗೆ ಶಾರ್ಟ್ ಸೈಟು ಸೈಟ್ ಲಾಂಗ್ ಸೈಟದು ಕುರುಡರಿಗೆ ಹೇಳಿದರೆ ಅವ್ರ ಸೈಟೇ ಇಲ್ಲ, ಲಾ ಶಾರ್ಟ್ ಸೈಟು ಲಾಂಗ್ ಸೈಟ್ ಏನು ಬಂತು? ಆದ್ದರಿಂದ ಇಲ್ಲ, ಸೈಟ್ ಇದ್ದವರಿಗೆ ಶಾರ್ಟೋ ಲಾಂಗ್. ಅದಕ್ಕೋಸ್ಕರ ದೋಷಿಗಳು ಯಾವಾಗಲೂ ಏನು ಮಾಡಬೇಕು? ದೋಷ ಕಳ್ಕೊಂಬಿಡ್ಬೇಕು. ಸಂಸಾರ ಅಂದ್ರೆ ಏನೀಗ? ದೋಷ ಕಳ್ಕೊಳ್ಳೋ ಪ್ರೋಸೆಸ್ ಇದೆ. ಅನ್ಫಾರ್ಚುನೇಟ್ ಏನು ಮಾಡ್ಕೊತಿದ್ದಾರೆ, ದೋಷ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬರೋವತ್ತಿ ಹುಟ್ಟಿದಾಗಲೇ ವಾಸಿ ಇತ್ತು ಪಾಪ, ಇನ್ನೂ ಕೆಟ್ಟೋಗ್ಬಿಟ್ಟ ಅಂತಾರಲ್ಲ, ಹಾಗಾಗಬಾರ್ದು. ಸ್ನಾನ ಮಾಡಿದ ಮೇಲೆ ಏನಾಗಿರ್ಬೇಕು ಅವನು? ಕ್ಲೀನ್ ಆಗಿರ್. ಸ್ನಾನ ಮಾಡಿ ಮಲಗಿಂತ ಕೊಳಕಾಗೋದಾದ್ರೆ ಸ್ನಾನ ಮಾಡದಿರೋದೇ ವಾಸಿ ಅನ್ಸುತ್ತೆ. ಸೊ ಸಂಸಾರ ಸಾಧನೆ ಅಂದರೆ ಹಾಕಿ. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತೆ. ಯಾತಕ್ಕೆ ಅಷ್ಟು ಹೆಚ್ಚು ಪ್ಯೂರ್ ಆಗಿಬಿಟ್ಟಿದ್ದಾನೆ ಈಗ? ಮೊದಲು ಜ್ಞಾನ ಇರಲಿಲ್ಲ, ಆಮೇಲೆ ಏನೋ ಜ್ಞಾನ ಬಂತು, ಸರಿಯಾದ ಜ್ಞಾನ ಬಂತು, ಅಂತ್ಯಕಾಲ ಹೊರಟ. ಪರೀಕ್ಷೆ ಕೋರ್ಸ್ ಮುಗಿದಾಗ ಏನಾಗಿರ್ತಾನೆ? ಎಂಟ್ರಿ ಇದೆ, ನಾಲೆಡ್ಜ್ ಇಲ್ಲ. ಕೋರ್ಸ್ ಮುಗಿದ ನಾಲೆಡ್ಜ್ ಬಂತು. ಕೋರ್ಸ್ ಮುಗಿದಾಗಲೂ ಹಾಗೆ ಇದ್ರೆ ಏನು ಉಪಯೋಗ ಅದರಿಂದ? ಗೊತ್ತಾರೆ, ಫೋರ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರೆ, ಕೋರ್ಸ್ ಮುಗಿಸಿಲ್ಲ, ಮೋಸ ಅಂತ ಅರ್ಥ. ಕೊಂಡ್ಕೊಂಡಿದ್ದಾನೆ ಹೊರತು ಅವ್ನು ಓದಿ ತೊಗೊಂಡು ಕೋರ್ಸ್ ಅಲ್ಲ, ಡಿಗ್ರಿ ಅಲ್ಲ. ಆ ರೀತಿ ಯೋಚನೆ ಮಾಡಬೇಕು. ಒಂದು ಕೋರ್ಸ್ ಕಂಪ್ಲೀಟ್ಗೆ ಅರ್ಥ ಮೂರು ವರ್ಷದ ಕೋರ್ಸ್ಗೇನೆ ಅಲ್ಲಯ್ಯ, ಮೂರು ವರ್ಷದಿಂದೆ ಇದ್ದಾಗ ಈಗಲೂ ಇದೆಯಲ್ಲ, ಏನು ಓದಿ ಅಂತ ಕೇಳ್ತಾರೆ. ಮತ್ತು ನೂರು ವರ್ಷದಿದ್ರು ಹಾಗೆ ಇದೆಯಲ್ಲ, ಇನ್ನೇನು ಹೇಳಬೇಕು ಅದಕ್ಕೆ? ಮೂರು ವರ್ಷದಲ್ಲೇ ಚೇಂಜ್ ಆಗಿಲ್ಲ ಅಂತ ಬೈತಾರಲ್ಲ, ನೂರು ವರ್ಷಕ್ಕೂ ಚೇಂಜ್ ಆಗಿಲ್ಲ ಪುಣ್ಯಾತ್ಮ. ಅದು ಏನು ಸಾಧನೆ ಮಾಡಿದಾಗೈತಿ ಅವನು? ಸಾಧನೆ ಗುರುತಿರ್ಬೇಕು. ಅದು ಸ್ನಾನ ಬಂದ್ರೆ ಬೋರ್ಡ್ ಹಾಕಿದ್ರೆ ಸ್ನಾನ ಮಾಡಿದ್ದೇನೆ ಅಂತ ಬೋರ್ಡ್ ಹಾಕೊಂಡು ಮಾಡ್ತಾರೆ. ಯಾರು ಕೂಡ ಅವ್ರ ಹತ್ರ ಬಂದ್ರೆ ಕ್ಲೀನ್ ಆಗಿದ್ರೆ ಸ್ನಾನ ಮಾಡಿದ್ದಾನೆ ಅಂತ ಅರ್ಥ. ಅದೇ ರೀತಿ ಓದಿದ್ದೇನೆ ಅಂತ ಬೋರ್ಡ್ ಹಾಕೋಬೇಕಾಗಿಲ್ಲ. ಏನು ಗೊತ್ತಾಗುತ್ತೆ? ನಡವಳಿಕೆ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಿಲ್ಲ ಅದೇ ತಾಯಿ ಅವ್ನು ಓದಿರ್ಬೋದು, ಒಳ್ಳೆ ಸುಸಂಸ್ಕೃತ ಅಂತ ಹೇಳ್ತಾರೆ. ಕೆಲವು ಡಿ ಸಿ ನೋಡಿದ ತಕ್ಷಣ ಏನು ಮಾಡ್ತಾರೆ? ತಿಳಿದವರು ಇಲ್ಲದ್ರೆ ಹೀಗೆ ಮಾಡಕ್ಕೆ ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ. ಉಳಿದವರು ಬೋರ್ಡ್ ತಪ್ಪಾಡ್ಬಿಟ್ಟಿರ್ತಾರೆ, ಕೇಳಿದ್ರೆ ಅವ್ರು ಭಾರಿ ಓದಿದ್ದಾರೆ, ಇಂಥ ಮಂಡಿತನ ಕೆಲಸ ಯಾಕೆ ಮಾಡ್ತಾರೆ ಓದಿದ್ರೆ ಅಂತ ಕೇಳ್ತಾರೆ. ಗೊತ್ತಾಯ್ತಾ, ಸರಿಯಾಗಿ ಓದಿಲ್ಲ ಆಗಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಓದಿದ್ದ ನಾವು ತೋರಿಸ್ಬೇಕಾದದ್ದು ಕೂಗಾಟದಿಂದ ಗಿರಿದ್ರಿಂದ ಅಲ್ಲ, ಅದರಂತೆ ತಾನು ನಡವಳಿಕೆಯಿಂದ ತೋರಿಸ್ಬೇಕು. ಅದಕ್ಕೆ ಅಶೋಚ ಗತಾಸೂರ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತ, ಅದು ಲಕ್ಷಣ ಹೊರತು ಬೇರೆ ಲಕ್ಷಣಗಳಲ್ಲ. ನಚ ಜೀವ್ ಪೈಂಗಿ ಶ್ರುತಿ ಅಂತ ಶ್ರುತಿ, ಪೈಂಗಿ ಅಂತ ಮುನಿಗಳ ಹೆಸರದು, ಪೈಂಗಿನ ಸ್ತೃಪ್ತಿ ಅಂತ ಋಷಿಗಳ ಹೆಸರದು ಪೈಂಗಿ ಎಂಬುದು. ಆ ಋಷಿಗಳು ಹೇಳಿದ ಮಾತು ಒಂದು ಉದ್ದಾಲಕ ಶ್ರುತಿ, ಜಾಬಾಲ ಶ್ರುತಿ ಹೇಳಿದಾಗ ಪೈಂಗಿ ಶ್ರುತಿ ಅಂತ ಹೆಸರು. ಸತ್ ಅವ್ರ ರೂಪಕ್ಕೆ ಕಾನೂನೋಪ್ತಿ ಅಂತ ಕಳ್ಳನ ಕೇಳಿದಾಗ ಆಗುತ್ತೆ ಅಷ್ಟೇ. ಕಾನೂನೋಪ್ತಿ ಆದರೆ ಒಪ್ಪದಿಲ್ಲ, ಇನ್ನೊಂದು ಅಫೆನ್ಸ್ ಅದು. ಗೊತ್ತಾಯ್ತಿಲ್ಲ ಕಾನೂನೋಪ್ತಿಯಾ, ನಾ ಜಡ್ಮೆಂಟ್ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀಯ ಅಂತ ಕೇಳಾಗಿಲ್ಲ ಅವನ್ನ. ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಶ್ರುತಿ ಅಂದ ಮೇಲೆ ಒಪ್ಪದಿಲ್ಲ ಏನರ್ಥ ಅದಕ್ಕೆ? ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಹೇಳಿದ್ನಲ್ಲ, ಕಾನೂನು ಯಾವಾಗ ಮಾಡ್ತಾರೆ ಗೊತ್ತಾ? ಕಳ್ಳರ ಸಂಖ್ಯೆ ಜಾಸ್ತಿ ಆದರೆ ನ್ಯಾಯಾಲಯನ ಕಂಟ್ರೋಲಿಗೆ ತಗೋತಾರೆ ಆ ಥರ. ಗೊತ್ತಾಯ್ತಿಲ್ಲ, ಜಡ್ಜ್ಗೆ ಜಡ್ಜ್ಗೆ ಗನ್ ತೋರಿಸಿದ್ರೆ ಯಾಗ ಆಗಿದೆ, ಅದು ಉಪಯೋಗ ಇಲ್ಲ. ಸರಿಯಾದ ರೀತಿ ಮಾಡಿ ಏನು ಮಾಡೋಕೆ? ಒಪ್ಪಂದ್ರೆ ಒಪ್ಪಲೇಬೇಕು. ಪೃಥಕ್ ಗೋಕ್ತು ಗುಣಾಸ್ತಸ್ಯ ಅದು ಹೇಳಿದ್ರಲ್ಲ ಹಿಂದೆ, ಯಶ್ಯತೋ ನಾವಿಮತೋ ನಾಸೋ ಸಮಯಿ ತತ್ವ ನೆನಪಿಕೊಂಡಿರ್ಬೇಕು. ಇದೆಲ್ಲ ಒಪ್ಪೋದಿಲ್ಲ ಅಂದರೆ ಅವನು ಫೀಲ್ಡಿಗೆ ಬರೋದಿಲ್ಲ, ಅವನು ದಾಸೋ ಸಮಿ ಸಿದ್ಧ ಅದು ಅದಕ್ಕೆ ಅರ್ಹತೆಯೇ ಬರೋದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಆ ರೀತಿ ಸತ್ಯ ಅಪೈಂಗಿ ಶ್ರುತಿ ಆತ್ಮ ಹಿ ಪರಮ ಸ್ವತಂತ್ರ ಸ್ವತಂತ್ರ ಅಧಿಗುಣ ಜೀವೋ ಅಲ್ಪಶಕ್ತಿ ಅಸ್ವತಂತ್ರೋ ಅವರಹ ಇತಿ ಬಾಲವೇಯ ಶ್ರುತಿ. ಎಷ್ಟು ಹೇಳ್ತಾರೆ ದೇವರಿಗೂ ಜೀವರಿಗೆ ವ್ಯತ್ಯಾಸ ಹೇಳೋದಕ್ಕೆ ಬಂದು ಸಾಕು, ಎಷ್ಟು ದೋಷ ಇವೆ ನೋಡಿ. ಆತ್ಮ ಹಿ ಪರಮಃ ಸ್ವತಂತ್ರ, ದೇವರು ಪರಮ ಸ್ವತಂತ್ರ. ಜೀವ ಅಧಿಗುಣ, ಎಲ್ಲರ ಮೇಲೆ ಗುಣ ಹೊಂದಿದ್ದಾನೆ. ಜೀವ ಅಲ್ಪಶಕ್ತಿ ಅಸ್ವತಂತ್ರ ಅವರಹ, ಅಪೋಸಿಟ್ ಇದು. ಮೊದಲು ಪರಮ ಸ್ವತಂತ್ರ ಇವನು ಅಸ್ವತಂತ್ರ, ಆಮೇಲೆ ಪರಮಾತ್ಮ ಇನ್ನೇನಾಗಿದ್ದಾನೆ ಅಧಿಗುಣ ಇವನು ಅವರಹ, ಅವನು ಸರ್ವಶಕ್ತ ಅವನು ಅಲ್ಪಶಕ್ತ. ಇದಿಷ್ಟಿದ್ದ ಮೇಲೆ ಜೀವ ಜೀವ ಈಶ್ವರ ಐಕ್ಯ ಹೇಗೆ ಒಪ್ತೀರಿ? ಸಾಧ್ಯ ಇಲ್ಲ. ಈ ತಾರು ಹಾಲು ಎರಡು ಒಂದೇ ಅಂತ ಕೇಳಿ ಯಾರು ಒಪ್ತಾರ? ಬಣ್ಣದಲ್ಲೇ ಗೊತ್ತಾಗ್ಬಿಡುತ್ತೆ ಎರಡು ಬೇರೆ ಅಂತ ಹೇಳೋದಕ್ಕೆ. ಕಪ್ಪೆಲ್ಲಿ ಬಿಳಿಯಲ್ಲಿ ಅದು ಒಂದು ಗುಣ ಅಷ್ಟೇ, ಇನ್ನು ಕೆಲವೆಲ್ಲ ಸಾಮ್ಯ ಇದ್ರೂ ಕೂಡ ಅದು ಟಾರ್ ಟಾರೇ ಹಾಲು ಹಾಲೆ. ದೇವರಿಗೆ ದೇವರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಜಗತ್ತಿನೊಳಗೆ ಎಂಥ ಅಮೃತ ವಿಷಕ್ಕೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಲ್ಲ. ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಯಾರಿಗಿದೆ? ಜೀವೇಶ್ವರಿಗೆ. ಅಮೃತ ವಿಷ ಎರಡು ಒಂದೇ ಆಗಿದ್ದರೆ ಹಾಗಿದ್ರೆ ವಿಷ ಕುಡಿದು ರಾಹು ಯಾಕೆ ಮಾಡಬೇಕಾಗಿತ್ತು? ವಿಷ ಕುಡಿದು ವಿಷ ಕಂಠೆ ಅವ್ರು ಯಾಕೆ ಆಗಬೇಕಾಗಿತ್ತು? ಎರಡು ಬೇರೆ ಬೇರೆ. ಆ ಅರ್ಥ ತಿಳ್ಕೊಂಡ್ರೆ ಅಮೃತ ವಿಷ ಎರಡು ಹೇಗೆ ಬೇರೋ, ಸಜೀವರು ದುರ್ಜೀವರು ಬೇರೆ, ಜೀವ ಈಶ್ವರ ಬೇರೆ ಅನ್ನೋದನ್ನು ತಿಳಿದಿರ್ಬೇಕು. ಯಥೇಶ್ವರಸ್ಯ ಜೀವಸ್ಯ ಭೇದ ಸತ್ಯೋ ವಿನಿಶ್ಚಯಾತ್ ಏವಮೇ ವಹಿಮೇ ವಾಚಂ ಸತ್ಯಂ ಕರ್ತುಮಿ ಅರ್ಹಸಿ. ಇನ್ನೊಂದು ಅನುಸಂಧಾನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಯಥಾ ಈಶ್ವರಸ್ಯ ಜೀವಸ್ಯ ಭೇದ ಸತ್ಯ ವಿನಿಶ್ಚಯ. ಜೀವ ಮತ್ತು ಈಶ್ವರಿಗೆ ಭೇದ ಏನದು? ವಿನಿಶ್ಚಯ, ಡೆಸಿಸಿವ್ಲಿ ಇಬ್ಬರಲ್ಲಿ ಭೇದ ಇದೆ, ಸುಮ್ಮನೆ ಅಪೇರೆಂಟ್ ಭೇದ ಅಲ್ಲ, ನಿಶ್ಚಿತವಾದ ಭೇದ ಇದೆ. ಏವಮೇ ಮೇ ವಾಚಂ ಸತ್ಯಂ ಕರ್ತುಮಿ ಅರ್ಹಸಿ. ಈ ಮಾತು ಸತ್ಯವಾಗೋದಾದರೆ ನನ್ನ ಮಾತು ಸತ್ಯವಾಗಲಿ, ಈ ವಿಷಯ ಸತ್ಯವಾಗದ ನನ್ನ ಮಾತು ಸತ್ಯ, ಹಿಂದೆ ಪ್ರಮಾಣ ಮಾಡಬೇಕಾನೆ. ನಾನು ಸುಳ್ಳು ಹೇಳಿಲ್ಲ ಅಂತ ಹೇಳೋದಾದರೆ ಈ ಬೆಂಕಿ ನನ್ನ ಸುಡದೇ ಇರಲಿ ಅಂತ ಹೇಳೋ ಹಾಗೆ. ಜೀವೇಶ್ವರ ಭೇದ ಸತ್ಯ, ಅದನ್ನು ನನ್ನ ಮಾತು ಸತ್ಯ ಆಗುತ್ತೆ ನೋಡು ಅಂತ ಹೇಳಿದ. ಇದರಿಂದ ಏನಾಯಿತು ಅಂದರೆ ಶಾಸ್ತ್ರಜ್ಞಾನದಿಂದ ಮಾತಾಡಿದಾಗ ವಿಷಯ ಸತ್ಯ ಆಗುತ್ತೆ ಅಂತ ಅರ್ಥ. ಋಷೀಣಾಂ ಪುನರಾಧ್ಯಾನಂ ವಾಚವರ್ಥೋ. ದೊಡ್ಡವ್ರ ಕೈಲಿ ಯಾತಕ್ಕೆ ಎಷ್ಟು ಅನ್ಸ್ಕೋತಾರೆ, ಯಾಕೆ ಅನ್ಸ್ಕೋತಾರೆ? ಅವ್ರ ಮಾತಿನಿಂದ ನನ್ನ ಕೆಲಸ ಆಗುತ್ತೆ ಅಂತ ಅರ್ಥ, ಗೊತ್ತಾಯ್ತಾ? ಅದು ಅಪ್ಲಿಕೇಶನ್ ಕೊಟ್ಟಿರ್ತಾನೆ, ಓಕೆ ಅಂತ ಬರೋದು ಮುಗಿದೋಯ್ತಾರೆ, ಅಕ್ಸೆಪ್ಟೆಡ್. ಆ ದೃಷ್ಟಿಯಿಂದ ಜ್ಞಾನಿಗಳ ಮಾತಿಗೆ ಮಹತ್ವ ಇದೆ. ಬ್ರಹ್ಮಾಕ್ಷರ ಭಜಂ ನಿತ್ಯಂ ಯಥಾಸೌ ಪುರುಷೋತ್ತಮ, ಬ್ರಹ್ಮಪಾರ ಸ್ತೋತ್ರ ಹೇಳೋದಿಲ್ಲ. ಆ ರೀತಿ ಹೇಳಿದಾಗ ನಮಗೇನಾಗುತ್ತೆ? ಶುದ್ಧರಾಗ್ತೇವೆ ಅಂತ. ದೇವರು ಶುದ್ಧ ಅಂತ ತಿಳ್ಕೊಂಡು ನಾವು ಗ್ಯಾರಂಟಿ ಮಾಡಿಕೊಂಡಷ್ಟು ನಾವು ಶುದ್ಧರಾಗ್ತೇವೆ. ಏವಮೇ ಮೇ ವಾಚಂ ಸತ್ಯಂ ಕರ್ತುಮಿ ಅರ್ಹಸಿ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಇನ್ನೊಂದು ವಾಕ್ಯ, ಯಥಾ ಈಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರ. ಈಶ್ವರ ಇದ್ದರೆ ಜೀವ ಇದ್ದರೆ ಸತ್ಯಭೇದ ಅವರಿಬ್ಬರ ಮಧ್ಯೆ ಇದೆ, ಪರಸ್ಪರ. ಜೀವನಿಗೆ ಈಶ್ವರನಿಂದ ಭೇದ, ಈಶ್ವರನಿಗೆ ಜೀವನಿಂದ ಭೇದ. ತೇನ ಸತ್ಯೇನ ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಸರಿಯಾದ ವಿಷಯ ಸತ್ಯ ವಿಷಯನ ಹೇಳಿರೋದ್ರಿಂದ ದೇವತೆಗಳು ನಮ್ಮನ್ನು ಕಾಪಾಡಲಿ. ಬ್ರಹ್ಮ ನಾರಾಯಣನಿಂದ ಎಲ್ಲ ದೇವತೆಗಳು ಕೂಡ ಭೇದ ಸಿದ್ಧಾಂತವನ್ನು ತಿಳ್ಕೊಂಡ್ರೆ ರಕ್ಷಣೆ ಮಾಡ್ತಾರೆ ಅಂತ ಅರ್ಥ. ಇತ್ಯಾದೇಹೇನ ಅಸತ್ಯೋ ಭೇದ. ಪರಸ್ಪರ ಜೀವನಿಂದ ಈಶ್ವರಿಗೂ ಭೇದ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಬ್ರಹ್ಮನಿಗೂ ಈಶ್ವರಿಗೂ ಅಭೇದ, ಜೀವನಿಗೆ ಮಾತ್ರ ಬಿಟ್ಟು ಲಿಂಕ್ ತಪ್ಪೇ ಬಿಟ್ಟಿದೆ ಅಂತ ಹೇಳ್ತಾರೆ. ಅದಲ್ಲ, ಪರಸ್ಪರ ಭೇದ ಇದೆ. ಉದಾಹರಣೆಗೆ ಇವತ್ತು ತಗೊಂಬೋಣ, ಒಂದು ಹಾವು ಕಡ್ದಿದೆ, ಕಟ್ಟಿಬಿಟ್ಟಿದ್ದಾರೆ ಅಡ್ಡ ಬಟ್ಟೆನ, ಈ ಕಡೆ ವಿಷಯ ಈ ಕಡೆ ಹೋಗ್ತಾ ಇಲ್ಲ. ವ್ಯಕ್ತಿ ಒಂದೇ ಆದರೂ ಕೂಡ ಈ ವಿಷಯ ಮೇಲಕ್ಕೆ ಹೋಗೋದಿಲ್ಲ, ಅಷ್ಟು ಭೇದ ಇದೆ. ವ್ಯಕ್ತಿ ಕಾಲು ಒಂದೇ ಆದರೂ ಕೂಡ ಕಾಲಿನ ಶಾಲೆಗೆ ಹೋದಂತೆ ಬ್ಲಾಕ್ ಮಾಡಿಬಿಟ್ಟಿದೆ, ಆದರೆ ಆ ರೀತಿ ಮಾಡಿದೆ ಅಂತ ಅವನು ವಾದ. ಬ್ರಹ್ಮಜಿ ಒಂದೇ ಆದರೂ ಕೂಡ ಪರಸ್ಪರ ಭೇದ ಇದ್ದಾಗ ಪ್ರಶ್ನೆ ಹೋಯ್ತು. ಉದಾಹರಣೆಗೆ ಇವನು ಕಾಲಿಗೆ ಕಡದಿದೆ ಹಾವು, ಇನ್ನೊಬ್ಬರು ಕಾಲಿ ಬಟ್ಟೆ ಕಟ್ಟಿದರೆ ಗೊತ್ತಾಯ್ತಿಲ್ಲ. ಇವನಿಗೇನಾಗಿದೆ, ಕಾಲು ಬಟ್ಟೆ ಕಟ್ಟಿದ್ರು ಕೂಡ ಇವನ ಕಾಲೇ ಅದು, ಗೊತ್ತಾಯ್ತಾ? ಇನ್ನೊಬ್ಬರು ಕಾಲು, ಕಾಲು ಬೇರೆ ಕೈ ಬೇರೆ ಕರೆಕ್ಟು, ಅಲ್ಲಿ ವ್ಯಕ್ತಿನೇ ಬೇರೆ. ಅರ್ಥ ಮಾಡಿಕೊಂಡಾಗ ಇಬ್ಬರಿಗೂ ವ್ಯತ್ಯಾಸ ಏನಂತ ಗೊತ್ತಾಗಲ್ಲ. ಬರೀ ಭೇದ ಒಪ್ಕೊಂಡ್ರೆ ಸಾಲದು, ಎಂಥ ಭೇದ ಒಪ್ಕೋಬೇಕು? ಟೋಟಲ್ ಡಿಫ್ರೆನ್ಸ್ ಒಪ್ಕೋಬೇಕು, ಜಸ್ಟ್ ಡಿಫ್ರೆನ್ಸ್ ಅಲ್ಲ, ಟೋಟಲ್ ಡಿಫ್ರೆನ್ಸ್ ಒಪ್ಕೊಂಡ್ರೆ ಸರಿಯಾದ. ಬ್ರಹ್ಮವಾಯುಗಳಿಗೆ ವ್ಯತ್ಯಾಸ, ಎಷ್ಟು ವ್ಯತ್ಯಾಸ ಇದೆ? ಗುಣದಲ್ಲಿ ವ್ಯತ್ಯಾಸ ಇಲ್ಲ, ಮತ್ತು ಸೈಜಲ್ಲಿ ವ್ಯತ್ಯಾಸ ಇಲ್ಲ, ಯೋಗ್ಯತೆಯಲ್ಲಿ ವ್ಯತ್ಯಾಸ ಇಲ್ಲ, ಬಟ್ ಬ್ರಹ್ಮ ಬೇರೆ ಆಯುಧ ಅಷ್ಟೇ. ಆದರೆ ವಿಷ್ಣು ಬ್ರಹ್ಮ ಹಾಗಲ್ಲ, ವಿಷ್ಣು ಜೀವರು ಹಾಗಲ್ಲ, ಟೋಟಲ್ ಡಿಫರೆನ್ಸ್. ಅದು ಅರ್ಥ ಮಾಡ್ಕೊ. ಹಾಲು ಹಸುವಿನ ಹಾಲು, ಎಮ್ಮೆ ಹಾಲಿದೆ, ಬೇರೆ ಯಾರು ಕೂಡ ಬಿಡಿ ಕಾಮನ್ನು ಎಲ್ಲ ಕಾಮನ್ ಇದೆ. ಕಾಫಿಗೆ ಎರಡೂ ಬರುತ್ತೆ, ಗೊತ್ತಾಯ್ತಾ? ಕೆಲವು ಕಾಮನ್ ಟಾರ್ ಬರುತ್ತೆ ಕಾಫಿಗಾಗಿದ್ರೆ. ಆತ ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಜೀವೇಶ್ವರ ಭೇದ ಜಸ್ಟ್ ಡಿಫರೆನ್ಸ್ ಅಲ್ಲ, ಟೋಟಲ್ ಡಿಫರೆನ್ಸ್. ಅದು ಅದು ಒಪ್ಕೊಂಡ್ರೆ ಮಾತ್ರ ಸಿದ್ಧಾಂತ. ನೈಯಾಯಕರು ಏನು ಮಾಡ್ತಾರೆ ಗೊತ್ತಾ? ಜಸ್ಟ್ ಡಿಫ್ರೆನ್ಸ್ ಒಪ್ಕೋತಾರೆ ಅವರು. ಸ್ವಲ್ಪ ಬೆಟರ್ ದೇವ, ದೇವರು ಸ್ವಲ್ಪ ಸೀನಿಯರ್ ಮನುಷ್ಯ, ವಯಸ್ಸಾಗಿದೆ ಅದು ಸ್ವಲ್ಪ ಸೀನಿಯರ್ ಮನುಷ್ಯ ಪರವಾಗಿಲ್ಲ ಅಷ್ಟೇ. ಅವನು ಏನೋ ಕೆಲಸ ಮಾಡಲಿಕ್ಕೆ ಸೈನ್ ಹಾಕ್ಲಿಕ್ಕೆ ಪೂರ್ತಿ ಬೇಕಷ್ಟೇ, ನಮ್ದು ಹಾಗಲ್ಲ. ದೇವ್ರು ಎ ಟು ಝೆಡ್ ಏನು ಮಾಡಬೇಕು? ದೇವರೇ ಮಾಡಬೇಕು. ಇದು ನಿಜವಾದ ಸಿದ್ಧಾಂತ ಅಂದರೆ ಇದು. ಬರೀ ದೇವ್ರನ್ನ ಒಪ್ಕೊಂಡ್ರೆ ಏನು ಒಪ್ಕೊಂಡಾಗಲಿಲ್ಲ. ಇತಿ ಗುಹಾಧಿಕರಣ ಇನ್ನು ಅದಕ್ಕೆ ಅರ್ಥ ನಾನು ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ.